यदितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायत प्रभ हरिकथामृत सार गुरुगळ करुणदिन्दापणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಭಾಗವತ ಧರ್ಮ ಅಂದ್ರೆ ಲೆವೆಂತ್ ಸ್ಕಂದದಲ್ಲಿ ಭಾಗವತದ ಲೆವೆಂತ್ ಸ್ಕಂದದಲ್ಲಿ ಜಯಂತಿಯರು ಉಪಾಖ್ಯಾನ ಬರುವಾಗ ನಿವಿ ಚಕ್ರವರ್ತಿಗೆ ಒಂದು ಇವರು 9 ಜನ ಹೇಳಿರುವಂತದ್ದು, ಎಸ್ಪೆಷಲಿ ಇಲ್ಲಿ ಪ್ರಬುದ್ಧ ಎರಡನೇವನು ಮೂರನೇವನು ಕವಿ ಹರಿ ಮತ್ತು ಪ್ರಬುದ್ಧ. ಪ್ರಬುದ್ಧ ಅಂದ್ರೆ ನಿದ್ರೆಯಿಂದ ಎದ್ದವನು, ಪ್ರಬೋಧ ಅಂದ್ರೆ ಅವನಿಗೆ ನಿದ್ರೆ ಎಂಬುದಿಲ್ಲ, ಅಂದ್ರೆ ಅಜ್ಞಾನದಿಂದ ಎದ್ದವನು, ನಿದ್ರೆ ಇಲ್ಲದವನು ಅಂತಾನೆ ಅರ್ಥ ಬರುತ್ತೆ. ಅಂತದ್ದವನಲ್ಲಿ ನಿಂತು ಭಗವಂತ ಆ ಋಷಭರಾಜ ಋಷಭ ನಾಮಕ ಭಗವಂತ ತಮ್ಮ ಮಕ್ಕಳಿಗೆ ಹೇಳಿದ್ದನ್ನ ಆ ಪ್ರಬುದ್ಧ ನಿಮಿ ಚಕ್ರವರ್ತಿಗೆ ಹೇಳ್ತಾ ಬರ್ತಾರ. ಅಲ್ಲಿ ಇವರು ಏನು ಕೊಸಿ ಏನ್ ಹೇಳ್ತಾರಂದ್ರ, ರಾಜ ಕೇಳ್ತಾನೆ ಇಷ್ಟು ಒಂದು ಭಗವಂತನ ಮಾಯ, ಭಗವಂತನ ಮಾಯ ಅಂದ್ರೆ ಭಗವಂತನ ಇಚ್ಛೆ, ಭಗವಂತನ ಇಚ್ಛೆ ಇಲ್ಲಿ ಭಗವಂತನ ಇಚ್ಛೆಯಿಂದ ಎಲ್ಲ ಆಗತ್ತ. ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಇಡೀ ಒಂದು ಜಯಂತಿಯರ ಉಪಾಖ್ಯಾನದಲ್ಲಿ ಏನು ಅಂದ್ರೆ ಭಗವಂತನ ಮಾಯ ಹೇಗಿದೆ ಅಂದ್ರೆ ನಮಗೆ ನಾವೇ ಮಾಡ್ತಾ ಇದ್ದೀವಿ, ದೇವರೇ ಎಲ್ಲ ಇದ್ದು ಎಲ್ಲವನ್ನೂ ಮಾಡ್ತಾನೆ. ಆಗ ಸೃಷ್ಟಿ ಮಾಡ್ತಾನೆ, ಸೃಷ್ಟಿಯಿಂದ ಲಯ ಹೇಗೆ ಮಾಡ್ತಾನೆ, ತಾನೇ ಹೇಗೆ ಒಂದೊಂದು ದೇಹವನ್ನ ಸೃಷ್ಟಿ ಮಾಡಿ ಆ ದೇಹದಲ್ಲಿ ಆ ಒಂದು ಏಕಾದಶ 11 ಇಂದ್ರಿಯಗಳಲ್ಲಿ ಮುಖ್ಯದ ಮನಸ್ಸು ಇಲ್ಲಿ ಇದ್ದು ದೇವರೇ ಎಲ್ಲವೂ ದೇವತೆಗಳನ್ನ ಇಟ್ಟು ಅವರ ಮೂಲಕವಾಗಿ ಎಲ್ಲ ಮಾಡಿ ಮಾಡಿಸ್ತಾ ಇದ್ರೂ ಅವನ ಮಾಯೆ ಎಂತದ್ದು, ಮಾಯೆ ಅಂದ್ರೆ ಅವನ ಒಂದು ಇಚ್ಛೆ, ಅವನ ಮಹಿಮಾ ಎಂತದ್ದು ಅಂದ್ರೆ ನಮಗೆ ನಾವೇ ಮಾಡ್ತಾ ಇದ್ದೀವಿ ಅಂಬೋ ಒಂದು ಭ್ರಮೆಯನ್ನ ಕೊಟ್ಟು ಆ ಭ್ರಮೆಯಲ್ಲೇ ನಾವು ಇದ್ದು ಅದೇ ಸಂಸಾರಕ್ಕೆ ಅದೇ ಮೂಲ ಕಾರಣ ಆಗಿ ಹಾಗೇ ಹೋಗ್ತಾ ಇರುತ್ತೆ. ಅದನ್ನ ಹೇಗಪ್ಪ ಹೀಗೆ ದೇವರ ಮಾಯ ದೇವರ ಇಚ್ಛೆ ಹೀಗಿರುವಾಗ ಹೇಗೆ ನಮಗೆ ಸಾಧ್ಯ ಆಗತ್ತ ಈ ಮಾಯೆಯಿಂದ ಭಗವಂತನ ಇಚ್ಛೆ ಅಷ್ಟು ಇರುವಾಗ ಹೇಗೆ ನಮ್ಗೆ ದೇವರು ಮಾಡಿಸ್ತಾನ ಅಂಬೋದು ನಮ್ಮ ಮನಸ್ಸಿಗೆ ಹೇಗೆ ಬರಬೇಕು, ಬಂದ್ರೆ ನಮ್ಗೆ ಸಂಸಾರದಿಂದ ಮುಕ್ತಿ ಸಿಕ್ಕತ್ತೆ, ಇದು ಹೇಗೆ ಅಂತ ಹೇಳುವಾಗ ಹೇಳ್ತಾರೆ. ಅವಾಗ ಈ ಭಾಗವತ ಧರ್ಮಗಳು ಅಂತ ಬರುತ್ತೆ. ಭಾಗವತ ಧರ್ಮಗಳು ನಾವು ಹುಟ್ಟಿದ್ದಾಗಲೇ ಆ ಒಂದು ಪಂಚಮಹಾಯಜ್ಞ ಸಂಧಿಯಲ್ಲಿ ಅದನ್ನು ಒಂದು ಹಿಂಟ್ ಮಾಡಿದ್ದಾರೆ. 30 ಧರ್ಮಗಳು ನಮ್ಮ ಆ 30 ಧರ್ಮಗಳನ್ನ ನಿಯಮನ ಮಾಡುವಂತ 30 ರೂಪದಿಂದ ಭಗವಂತನೇ ನಮ್ಮಲ್ಲಿ ನಿಂತಿದ್ದಾನೆ. ಸೊ ಇವಾಗ ಏನಾಗ್ತಾ ಇದೆ ಸಂಸಾರದಲ್ಲಿ ಅಂದ್ರೆ ನಮಗೆ ನಮ್ಮ ಮನಸ್ಸು ಭಗವಂತನ ಹತ್ರ ಹೋಗೋದಿಲ್ಲ, ಹೊರಗಿನ ವಿಷಯಕ್ಕೆ ಹೋಗುತ್ತೆ. ಅದಕ್ಕೆ ಫಸ್ಟ್ ಶುರು ಮಾಡಿದ್ರು ಸರ್ವತಾ ಮನಸೋ ಸಂಗಮ್ ಆದವು ಅಂತ, ಆದವು ಅಂತ ಅಲ್ಲಿ ಹೇಳ್ತಾರ ಪ್ರಬುದ್ಧ ಹೇಳ್ತಾರ. ಅಂದ್ರೆ ಮೊಟ್ಟ ಮೊದಲು ಮನಸ್ಸಿನಿಂದ ಅಸಂಗ ಅಂಬೋ ಗುಣವನ್ನ ಚಿಂತನೆ ಮಾಡೋದು ಅದು ಹೇಗೆ ಬರುತ್ತೆ? ಅಲ್ಲಿ ನಾರದರು ಹೇಳ್ತಾರೆ ಹೇಗೆ ಬರುತ್ತೆ, ನಮ್ಗೆ ಇಷ್ಟು ಒಂದು ಪಾಪಿಷ್ಠರಾಗಿದ್ದೀವಿ, ನಮ್ಗೆ ಆ ನೆನಪೇ ಬರೋದಿಲ್ಲ, ಇದು ಹೇಗೆ ಮಂದಮತಿಗಳಾದಂತ ನಮ್ಗೆ ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ ಅವಾಗ ನೆಕ್ಸ್ಟ್ ಹೇಳ್ತಾರೆ ಸಾಧು ಸಂಘ, ಸರ್ವತಾ ಮನಸ್ಸು ಸಂಘ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಾಧುಗಳ ಸಂಘವನ್ನ ಮಾಡು ಅಂತ ಹೇಳಿ ಸಾಧು ಸಂಘದ ದ್ವಾರ, ಯಾಕೆಂದ್ರೆ ಸಾಧುಗಳು ನಮ್ಮ ಜೊತೆಯಲ್ಲೇ ಇದ್ದು ಅಲ್ಲಿ ಸಾಧುಗಳು ಎಂಬುದನ್ನು ನೋಡಿದ್ದೀವಿ ಹೇಗೆ ಮೂರು ರೀತಿಯಿಂದ ಇರ್ತಾರೆ. ಉತ್ತಮ ಮಧ್ಯಮ ಅಧಮ ಅಂತ ಹೇಳಿ, ಉತ್ತಮರು ಅಂದ್ರೆ ದೇವತೆಗಳೇ ಆಗ್ತಾರ, ಮಧ್ಯಮರು ಅಂದ್ರೆ ಋಷಿ ಮುನಿಗಳು ಆಗ್ತಾರ, ಅವರು ನಮ್ಗೆ ಕಣ್ಣಿಗೆ ಸಿಕ್ಕುವಂತವರಲ್ಲ. ಮತ್ತು ಅಧಮರು ಅಂತ ಬರುತ್ತೆ, ಅಧಮರು ಅಂತಂದ್ರೆ ಪ್ರಾಕೃತ ಭಕ್ತ ಅಂತ ಹೇಳ್ತಾರೆ. ಈ ಪ್ರಾಕೃತ ಭಕ್ತರಲ್ಲಿ ಉತ್ತಮ ಮಧ್ಯಮ ಅಧಮ ಅಂತ ಇರುತ್ತೆ. ಉತ್ತಮರ ಜೊತೆಯಲ್ಲಿ ಯಾವತ್ತು ನಾವು ಸಂಘ ಮಾಡಬೇಕು, ಉತ್ತಮರು ಅಂದ್ರೆ ಇಲ್ಲಿ ಹೇಳುವಂತದ್ದು ನಮ್ಮ ಗುರುಗಳು ನಮ್ಗಿಂತ ಗೊತ್ತಿರೋರು ಅಂದ್ರೆ ಎಂತ ವ್ಯಕ್ತಿಯ ಸಂಘದಿಂದ ನಮಗೆ ದೇವರ ನೆನಪು ಬರ್ತಾ. ಒಂದೇ ತಂಬ್ರೂಲಿ ಏನ್ ಹೇಳ್ತಾರಂದ್ರ ಬೇಸಿಕಲಿ ಸಂಘ ಅಸಂಘ ಅಂಬೋದು ಯಾವ್ದು ಅಂದ್ರೆ ಭಗವಂತನಲ್ಲಿ ಸಂಘ ಮಾಡ್ಲಕ್ಕೆ ಪೂರಕವಾಗಿ ಏನೇನೆಲ್ಲ ಇದೆಯೋ ಅದೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಭಗವಂತನನ್ನ ಮರೆಯುವಂತ ಪ್ರಸಕ್ತಿ ಯಾರ ಸಂಘದಿಂದ ಬರುತ್ತೋ ಅದೆಲ್ಲ ಕೆಟ್ಟದು ಅಂತ ಹೇಳ್ತಾರೆ. ಇದೇ ಒಂದು ನಿರ್ಣಯ ಅವರು ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ನಮ್ಮ ಮನುಷ್ಯರಲ್ಲಿ ಉತ್ತಮ ಅಧಮ ಮಧ್ಯಮ ಅಂತ ನಾವು ತಗೊಂಡ್ರೆ ಉತ್ತಮರ ಸಂಘ ಯಾವತ್ತು ಬೇಕು, ಯಾಕೆಂದ್ರೆ ಅವರಿಂದ ನಮಗೆ ಪ್ರಯೋಜನ, ಅವರಿಂದ ಪಡೆಯುವಂತದ್ದು ನಮ್ಗೆ ಇದೆ, ನಾವು ತಿಳ್ಕೊಬೇಕು ಹೇಗೆ ಮಾಡೋದು ಏನಂದ್ರೆ ಮುಖ್ಯತಃ ಈ ಮನಸ್ಸು ಅಂಬೋದು ಹೇಳುವಾಗ ಅಲ್ಲಿ ಅದನ್ನೇ ಹೇಳಿದ್ರು. ಮನಸ್ಸು ಅಂಬೋದು ಅದಕ್ಕೆ ಒಂದು ಸ್ವಂತವಾದ ಒಂದು ಆಯ್ಕೆ ಅಂಬೋದೇ ಇಲ್ಲ. ಯಾವುದನ್ನ ಫೀಡ್ ಮಾಡ್ತಾ ಇರ್ತೀವೋ ಅನಂತ ಕಾಲದಿಂದ ಇದು ಬೇಕು 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 ಅಂತ ಫೀಡ್ ಮಾಡ್ತಾ ಇದ್ರೆ ಮನಸ್ಸು ಅದೇ ರೀತಿಯಿಂದ ಓಡತ್ತಂತೆ. ಆ ಮನಸ್ಸಿಗೆ ಆ ಬೇರೆ ಒಂದು ವಸ್ತುವನ್ನ ತೋರಿಸಿ ಈ ಕಡೆ ತಂದು ಇದನ್ನ ಇದೇ ಒಳ್ಳೇದು ನನ್ಗೆ ಇದೇ ಒಳ್ಳೇದು ಇದೇ ಒಳ್ಳೇದು ಅಂತ ಹೇಳ್ತಾ ಇದ್ರೆ ಮನಸ್ಸು ಆ ಒಂದು ಆ ಕೆಟ್ಟದನ್ನ ಬಿಟ್ಟು ಯಾವುದು ತನಗೆ ಹಿತವಲ್ಲವೋ ಅದನ್ನ ಬಿಟ್ಟು ಯಾವುದು ತನಗೆ ಹಿತವೋ ಅದ ಕಡೆ ಬರುವಲ್ಲಕ್ಕೆ ಒಂದು ಪ್ರಯತ್ನ. ಇದು ಹೇಗೆ ಆಗತ್ತೆ? ಸಾಧು ಸಂಘದಿಂದ ಆಗತ್ತ ಅಂತ. ಆ ಸಾಧು ಸಂಘ ಏನ್ ಮಾಡ್ತಾ ಅವ್ರು ಹೇಳ್ಕೊಡ್ತಾರೆ. ಇದು ಹೇಳ್ಕೊಡೋದು ಯಾವ ರೀತಿಯಿಂದ ಬರುತ್ತೆ? ಈ ಭಗವಂತ ನಮ್ಮಲ್ಲಿ ನಿಂತು ಈ ಭಗವಂತ 30 ರೂಪದಿಂದ ನಿಂತು ಇದನ್ನ ಅವನೇ ಗುರುಗಳ ಮೂಲಕವಾಗ ಮಾಡಿಸ್ತಾರ ಅಂತ ಅಲ್ಲಿ ಬಂತು. ಇನ್ನೊಂದು ಏನ್ ಹೇಳ್ತಾರೆ ಸಾಧು ಸಂಘ ಆದಮೇಲೆ ನೆಕ್ಸ್ಟ್ ಬರೋದು ಶೌಚಂ. ಶೌಚಂ ನೋಡಿದೀವಿ. ಈ ಶೌಚಂ ಮುಂತಾದೆಲ್ಲ ಇಲ್ಲಿ ಹೇಳಿರುವಂತದ್ದು ನಾವು ನೋಡ್ತೀವಲ್ಲ, ಯಮ ನಿಯಮ ಅಂತ ಬಂದಾಗ ಯಮ ನಿಯಮದಲ್ಲಿ ಅದಕ್ಕೆ ಬೇರೆ ಅರ್ಥ ಯಾಕೆ ಹೇಳ್ತಾ ಇದ್ದಾರೆ? ಒಂದೊಂದಕ್ಕೇನೋ ಒಂದು ಡಿಫ್ರೆಂಟ್ ನಮ್ಗೆ ಗೊತ್ತಿರುವಂತ ಮೀನಿಂಗ್ ಬಿಟ್ಟು ಬೇರೆ ಮೀನಿಂಗ್ ಇಲ್ಲಿ ಯಾಕೆ ಬರತ್ತಂದ್ರೆ, ನಮ್ಗೆ ಯಮ ಅಂತ ಬಂದಾಗ ಯಮ ಅಂತಲ್ಲೇ ನಮ್ಗೆ ಅಹಿಂಸಾ, ಯಮ ಅಂದ್ರೆ ಬೇಸಿಕಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬಂದ್ಬಿಡತ್ತ. ಅಂದ್ರೆ ನಮ್ಮಿಂದ ಯಮ ಅಂದ್ರೆ ಬೇಸಿಕಲಿ ನಮ್ಮಿಂದ ಇನ್ನೊಬ್ರಿಗೆ ನಮ್ಮ ಸೊಸೈಟಿಗೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗದೆ ಇರುವಂತದ್ದು ಏನು? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬಂದ್ಬಿಡತ್ತೆ. ಆಮೇಲೆ ನಿಯಮ ಅಂದ್ರೆ ನಾವು ನಮ್ಮನ್ನ ತಿದ್ದುಕೊಳ್ಳೋದು. ಶೌಚ, ಸಂತೋಷ, ತಪ ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಇದು ಪಾಪ್ಯುಲರ್ ಆಗಿ ಎಲ್ಲಾ ಕಡೆನೆ ಇರೋದು. ಸೊ ಇದು ಈ ಮೀನಿಂಗ್ ಎಲ್ಲರಿಗೇನೋ ಗೊತ್ತಿದೆ. ಸೊ ಅದನ್ನ ಬಿಟ್ಟು ಬೇರೆ ಒಳಗಿನ ಮೀನಿಂಗ್ ಅನ್ನ ಇಲ್ಲಿ ಈ ಒಂದು 30 ಭಾಗವತ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಿದ್ಧ ಮೀನಿಂಗು ಇಟ್ಕೋಬಹುದು. ಪ್ರಸಿದ್ಧ ಮೀನಿಂಗ್ ಮಾತ್ರ ಇಲ್ಲ, ಒಳಗಿರುವಂತ ಮೀನಿಂಗ್ ಅದು ತುಂಬಾ ಇಲ್ಲಿ ವಿಶೇಷ ಆಗತ್ತೆ. ಸೊ ಅದಕ್ಕೆ ಒತ್ತು ಇಲ್ಲಿ ಕೊಡ್ತಾ ಇದ್ದಾರೆ ಭಾಗವತ ಸಾರೋದ್ಧಾರದಲ್ಲಿ. ಸೊ ಇಲ್ಲಿ ಶೌಚ ಅಂತ ಬಂದಾಗ ಕ್ಲೆಂದಿನ ಸಂಬೋಧ ಹಾಗೆ ಆಗ್ಬಿಡುತ್ತೆ, ಇಟ್ ಇಸ್ ಆಬ್ವಿಯಸ್. ಸೊ ಮನಸ್ಸಿನ ಕೊಳೆ ಅಂತ ಬಂದಾಗ ಮನಸ್ಸಲ್ಲಿ ಯಾವ ದ್ವೇಷ ಅಂತದ್ದು ಮನೋವಿಕಾರಗಳ ಇಲ್ಲದೆ ಇರೋದು ಅಂತೂ ಒಂದಾಯಿತು. ಇಲ್ಲಿ ಎಂಫಸಿಸ್ ಮಾಡೋದು ಯಾವುದು ಅಂದ್ರೆ ಮನಸ್ಸಿನ ಕೊಳೆ. ಮೂಲತಃ ಕೊಳೆ ಯಾವುದು ಅಂದ್ರೆ ಮನಸ್ಸಲ್ಲಿ ಆ ಒಂದು ಒಂದು ಕಾರ್ಯ ಮಾಡುವಾಗ ಕಾಮನೆಯನ್ನೇ ಇಟ್ಟುಕೊಳ್ಳೋದು. ಅಂದ್ರೆ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದ. ನಿಷ್ಕಾಮವಾಗಿ ಒಂದು ಕರ್ಮ ಮಾಡುವಾಗ, ಸೊ ಯಾಕೆ ಹಾಗೆ ಅಂದ್ರೆ ಕರ್ಮ ತಿಳುವಳಿಕೆಯಿಂದ, ಅದಕ್ಕೆ ಗುರುಗಳ ಸಂಘ, ಸಾಧುಗಳ ಸಂಘ ಇಂದ ಏನಾಗತ್ತಂದ್ರೆ ಕರ್ಮ ಮಾಡುವಾಗ ಯಾವ ಕರ್ಮ ಮಾಡಿದ್ರು ಆ ಕರ್ಮ ಕರ್ಮದಿಂದ ಬರುವಂತ ಕರ್ಮವೂ ಅನಿತ್ಯ ಆಗತ್ತೆ. ಕರ್ಮದಿಂದ ಬರುವಂತ ಫಲಗಳು ಏನೇನು, ಕರ್ಮ ಬಯಕೆಯಿಂದ ಏನೇನೇನೇನೋ ಹುಟ್ಟತ್ತೋ, ಯಾವ್ದು ಯಾವ್ದು ಹುಟ್ಟಿ ಹುಟ್ಟಿ ಬರುತ್ತೋ ಆ ಫಲಗಳು ಆ ಒಂದು ಅನಿತ್ಯವಾಗೇ ಇರತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಹೇಳ್ತಾರೆ ಅಧ್ವರ್ಯ ಅಂತ ಹೇಳ್ತಾರೆ. ಅಂದ್ರೆ ಒಂದು ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ವಿವಕ್ಷಿತವಾಗಿ ಇರುವಂತದ್ದು ಹೇಳ್ತಾರೆ. ಯಾವುದು ಅಂದ್ರೆ ಒಂದು ಯುದ್ಧ ಮಾಡ್ತಾನೆ, ಒಂದು ಕ್ಷತ್ರಿಯ ಧರ್ಮ, ಅವನು ಯುದ್ಧ ಮಾಡಿ ದೇವರ ಅರ್ಪಣ ಬುದ್ಧಿ ಇಲ್ಲದೆ ಅವನು ಯುದ್ಧ ಮಾಡಿ ಒಂದು ವೀರ ಸ್ವರ್ಗ ಹೊಂದಿದ್ರೆ ಎಷ್ಟು ದಿವಸ ಇರ್ತಾನೆ? ಫಲ ಏನು? ಅವನು ವೀರ ಸ್ವರ್ಗ ಹೊಂದಿದ್ರೆ ಸ್ವರ್ಗದಲ್ಲಿ ಕೆಲವು ಕಾಲ ಇದ್ದು ಬರ್ತಾನೆ, ಇಲ್ಲೇ ತಿರುಗ ಬರ್ತಾನೆ. ಅಥವಾ ಈ ಒಂದು ಯುದ್ಧದಲ್ಲಿ ಅವನು ಗೆದ್ದರೆ ಈ ಒಂದು ಇಡೀ ಭೂಮಂಡಲ ಅಧಿಪತಿ ಆಗ್ತಾನೆ. ಸೊ ಅದು ಕೆಲವು ಕಾಲವೇ ಇರುತ್ತೆ, ಆಮೇಲೆ ಕಾಲದಿಂದ ಕಾಲಕ್ಕೆ ಅಧೀನವಾಗಿ ಅದು ಹೋಗ್ಬಿಡತ್ತೆ ಒಂದು ಕಾಲದಲ್ಲಿ. ಹಾಗೇನೆ ಅಧ್ವರ ಅಂತ ಹೇಳುವಾಗ ಅಧ್ವರ ಅಂಬೋದಕ್ಕೆ ಯಾಗ ಅಂತನು, ಅಂದ್ರೆ ಯಾಗಗಳು, ಯಜ್ಞಗಳು, ಹೋಮಗಳು, ಹವನಗಳು ಮಾಡುವಾಗ ನಾನೇ ಮಾಡ್ತೀನಿ ಅಂತ ತಿಳ್ಕೊಂಡು, ಅಥವಾ ಈ ಫಲ ಬೇಕು ಆ ಫಲ ಬೇಕು ಅಂತ ತಿಳ್ಕೊಂಡು ಬಯಸಿ ಅಷ್ಟು ಒಂದು ಕಷ್ಟವಾದ ಕರ್ಮ ನಾವು ಮಾಡ್ತೀವಿ. ಮಾಡಿ ಏನ್ ಫಲ ನಮ್ಗೆ ಬರಬಹುದು? ಏನೋ ಒಂದು ಪುತ್ರ ಸಂತಾನ ಬರಬಹುದು, ಅಥವಾ ಏನೋ ಒಂದು ನಾವು ಬಯಸಿದ ಒಂದು ಪದಾರ್ಥಗಳು ಬಂದ್ರೂ ಸ್ವಲ್ಪ ವಿವೇಕ, ಸ್ವಲ್ಪ ಯೋಚನೆ ಮಾಡಿದ್ರೆ ಯಾವ ಫಲ ಬಂದ್ರೂ ಆ ಫಲನು ಒಂದು ಸೀಮಿತವಾದ ಕಾಲಕ್ಕೇನೆ ಇರತ್ತೆ. ಸೊ ಇದು ತಿಳ್ಕೊಂಡಾಗ ಎಷ್ಟು ಕಷ್ಟಪಟ್ಟು ಈ ಒಂದು ಒಂದು ಪೂಜೆ ಪುನಸ್ಕಾರ ಹೋಮಗಳು ಯಜ್ಞಗಳು ಇಷ್ಟು ದೀರ್ಘಕಾಲ ಇಷ್ಟು ಮಾಡಿ ಬರುವಂತ ಪ್ರಯೋಜನ, ಕೆಲವು ಕಾಲದಲ್ಲಿ ಹೋಗುವಂತ ಪ್ರಯೋಜನ, ಹೋಗುವಂತ ಫಲವೇ ಸಿಕ್ಕತ್ತ ಅಂಬೋ ಒಂದು ಜ್ಞಾನ ಬಂದಾಗೆ ಅಪ್ಪ ನನ್ಗೆ ಕೇಳಕ್ಕೆ ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲಪ್ಪ,
ಎಲ್ಲವೂ ನೀನೇ ಮಾಡ್ತಾ ಇದ್ದೆ. ಅದಕ್ಕೆ ತತ್ ಎಂಬುವ ಶಬ್ದವನ್ನ ಹರಿಕಥಾಂಸಾರದಲ್ಲಿ ಅನೇಕ ಕಡೆ ಬಳಸ್ತಾರೆ. ತತ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೆ ಇರುವಂತದ್ದು ಅಂತ ಮಾತ್ರ ಅರ್ಥ ಅಲ್ಲ, ತತ್ ಎಂಬುದು ನನ್ನ ಒಳಗೆ ಅದು ಅಂತ ಹೇಳ್ತಾರೆ. ಅದು ಅಂದ್ರೆ ನಮಗೆ ಒಂದು ನಮ್ಮ ಮನಸ್ಸಲ್ಲಿ ಗಾಢವಾಗಿ ಕೂತಿರುವಂತ ಒಂದು ವಸ್ತು, ಅದು ಅದೊಂದು ದೇವರು. ಆ ದೇವರಗಾಗಿ ದೇವರ ಪ್ರೀತಿ ಅಂದ್ರೆ ಯಾವ ಕರ್ಮ ಯಾವುದೇ ಮಾಡಿದ್ರು ಅವನೇ ಅದನ್ನ ಸ್ವೀಕಾರ ಮಾಡಿ ಅವನ್ನೇ ಅದಕ್ಕೆ ಬೇಕಾದ ಫಲವನ್ನ ಅವನೇ ಕೊಟ್ಟು ಆ ಫಲವನ್ನ ಅವನೇ ಉಣಿಸಬೇಕು. ಇದು ತಾರತಮ್ಯ ಕ್ರಮೇಣ ಅವನೇ ಮಾಡಿ ಎಲ್ಲ ಮಾಡಿಸ್ತಾನೆ. ಯಾಕೆ ಈ ಕರ್ಮ ದ್ವಾರ ಆ ಕರ್ಮ ರೂಪನಾದಂತ ಭಗವಂತನನ್ನ ತಿಳ್ಕೊಂಡಾಗೆ ಅವನು ತನ್ನನ್ನೇ ಕೊಟ್ಟು ಬಿಡ್ತಾನಂತೆ. ಸೊ ದ ಫಲ ಈಸ್ ಮಚ್ ತಿಳ್ಕೊಳ್ಳಕ್ಕೆ ನಮ್ಗೆ ಅದಕ್ಕೆ ಸಾಧು ಸಂಘ ಬೇಕು ಅಂತ ಹೇಳ್ತಾರೆ. ಇದು ನಮ್ಗೆ ಮನವರಿಕೆ ಆಗಲಿಕ್ಕೆ ಸಾಧು ಸಂಘದಿಂದಲೇ ಆಗತ್ತೆ. ಆವಾಗ ದೊಡ್ಡ ಫಲ ಇದೆ ಅಂತ ಗೊತ್ತಾದ್ರೆ ನಮ್ಮ ಮನಸ್ಸು ಅಲ್ಪ ಫಲವನ್ನ ಬಿಟ್ಟು ಬಿಡುತ್ತೆ. ಈ ತಾತ್ಕಾಲಿಕ ಫಲಗಳು, ತಾತ್ಕಾಲಿಕ ಮನೆ, ಅದೇ ಹೇಳ್ತಾರೆ ಮನೆ, ಮಕ್ಕಳು, ತಂದೆ ತಾಯಿ, ಗಂಡ ಹೆಂಡತಿ, ಎಲ್ಲವೂ ಒಂದು ಸೀಮಿತವಾದ ಒಂದು ಕಾಲಕ್ಕೇನೆ ಇರುತ್ತೆ. ಇದರಿಂದ ಒಂದು ದೊಡ್ಡ ಫಲ ಇದೆ ಅಂದ್ರೆ ಆ ದೊಡ್ಡ ಫಲ ಹತ್ರ ನಾವು ಹೋಗ್ತೇನೆ, ಅದು ಭಗವಂತ. ಭಗವಂತ ತನ್ನನ್ನೇ ತಾನು ಕೊಡ್ತಾ ಇದ್ದಾನೆ, ತಾನೇ ಬಂದು ಅಭಿವ್ಯಕ್ತನಾಗ್ಬಿಡ್ತಾನಂತ. ಹಾಗಿರುವಾಗ ಜ್ಞಾನಿಗಳು ಆ ಒಂದು ಸಾಧುಗಳು ನಮ್ಗೆ ಹೇಳ್ಕೊಡ್ತಾರೆ. ಸೊ ದೊಡ್ಡ ಫಲವನ್ನ ದೊಡ್ಡ ಫಲ ಭಗವಂತನನ್ನೇ ಕೇಳು, ಅದಕ್ಕಿಂತ ಏನು ಬೇಕಾಗಿದೆ? ಭಗವಂತನೇ ಕೇಳು ಅಂದ್ರೆ ಏನಾಗತ್ತೆ? ಏನು ಫಲವನ್ನು ದೇವರ ಪ್ರೀತಿ ಆಗತ್ತೆ. ಈ ಕರ್ಮ, ಈ ಒಂದು ಕರ್ಮ, ನನ್ನ ವರ್ಣಾಶ್ರಮ ಧರ್ಮ, ನಮ್ಮ ನಮಗೆ ನಿಯತವಾದ ಆ ಕರ್ಮವನ್ನ ನಾವು ಮಾಡಿದಾಗೆ ಭಗವಂತ ಪ್ರೀತಿ ಆಗ್ತಾನೆ. ಎಲ್ಲವೂ ಭಗವಂತನ್ ತನ್ನನ್ನೇ ತಾನು ಕೊಟ್ಟು ಬಿಡ್ತಾನೆ. ಸೊ ಅವನ ಪ್ರೀತಿಗಾಗಿ ತತ್ ಅಂದ್ರೆ ಆ ಒಂದು ಯಾರು ನಮ್ಮ ಕರ್ಮವನ್ನ ನಾವು ನಮ್ಮಿಂದ ಮಾಡಿಸಿ ಅದನ್ನ ಸ್ವೀಕಾರ ಮಾಡಿ ಫಲ ಕೊಟ್ಟು ಅದನ್ನ ಉಳಿಸ್ತಾನೋ ಅವನಿಗೆ ಇದು ಪ್ರೀತಿ ಆಗಲಿ ಅಂತ ಚಿಂತನೆ ಮಾಡಿದ್ರ ಅದಕ್ಕೆ ನಾಹಂ ಕರ್ತ ಹರಿಕರ್ತ ಅಂತ ನಾವು ಹೇಳ್ತಾ ಬರ್ತೀವಿಲ್ಲ, ಅದೇ ಈ ರೀತಿಯಿಂದ ಮಾಡಬೇಕು. ಅದಕ್ಕೆ ನಿಷ್ಕಾಮ ಕರ್ಮ ಅಂತಾರ. ನಿಷ್ಕಾಮ ಕರ್ಮವಾಗಿ ಮಾಡಿದಾಗ ಅದೇ ಶುಚಿ, ಅದೇ ಶೌಚ ಅಂತ ಹೇಳ್ತಾರೆ, ಅದೇ ಮಡಿ ಆಗತ್ತೆ. ಯಾಕೆಂದ್ರೆ ಅದಕ್ಕೆ ಆ ಒಂದು ಕೊಳೆನು ಇಲ್ಲ ನೋಡಿ, ಇದ್ದ ವಸ್ತು ಯಥಾರ್ಥವಾಗಿ ಅದು ಇರುತ್ತೆ. ಸೊ ಭಗವಂತನ ಪ್ರೀತಿಗಾಗಿ ಮಾಡುವಾಗ ನಾವು ಅಂದ್ರೆ ಆ ಕರ್ಮ ಮಾಡುವಾಗ ಈ ಒಂದು ಸಂಕಲ್ಪತ್ಯ ಕರ್ಮ ಅಂದ್ರೆ ಮಾಡುವಾಗ ಭಗವಂತನೇ ಮಾಡಿ ಮಾಡಿಸ್ತಾನೆ. ಅವನ ಪ್ರೀತಿಗೆ ನನ್ನ ಮೂಲಕವಾಗೆ ಅವನ ಪೂಜೆಯನ್ನ ಅವನೇ ತಗೊಳ್ತಾ ಇದ್ದಾನೆ. ಈ ಫಲ ಏನು ಬರುತ್ತೋ ಗೊತ್ತಿಲ್ಲ. ಅವನು ಏನು ಫಲ ಕೊಟ್ಟರು ಫಲತ್ಯಾಗವೂ ಮಾಡಬಾರದು ಅಂತ ಹೇಳ್ತಾ ಅಂದ್ರೆ ದೇವರು ಒಂದು ನಮ್ಮ ಆಶ್ರಮ ವರ್ಣಕ್ಕೆ ತಕ್ಕಂತೆ ಏನು ಸುಖ ಸೌಕರ್ಯ ಭೋಗಗಳು ಏನೇನು ಕೊಟ್ಟಿದ್ದಾನೋ ಅದನ್ನು ನಾವು ತ್ಯಾಗ ಮಾಡಬೇಕು ಅಂತ ಎಲ್ಲೇನು ಹೇಳಲ್ಲ. ಆಕ್ಚುಲಿ ಆ ಒಂದು ತ್ಯಾಗವೂ ಮಾಡಬಾರದು ಅಂದ್ರೆ ಭಗವಂತ ನನಗೆ ಇದು ಕೊಟ್ಟು ಅವನೇ ಇದನ್ನ ನನ್ಗೆ ಉಣಿಸ್ತಾ ಇದ್ದಾನೆ ಎಂಬುವ ತಿಳುವಳಿಕೆಯಿಂದ ಅದು ಕುರುಭುಂಶ ಕರ್ಮ ನಿಜಂ ನಿಯತಂ ಅಂತ ಕುರು ಅಂತ ಹೇಳ್ತಾರೆ, ಆ ಭುಂಕ್ಷು ಅಂತ ಹೇಳ್ತಾರೆ. ಮಾಡು ಆ ಫಲ, ಅವನು ಕೊಡೋ ಫಲವನ್ನ ಅವನೇ ಉಣಿಸ್ತಾನಂತ ತಿಳ್ಕೊಂಡು ಸಂತೋಷವಾಗಿರು ಅಂತ ಹೇಳ್ತಾರೆ. ಆ ರೀತಿಯಿಂದ ಮಾಡಿದ್ರೆ ನಾವು ಮಾಡುವಂತ ಪ್ರತಿ ಕ್ರಿಯೆಗೇನು ಆ ಒಂದು ಮೈಲಿಗೆ ಬರೋಲ್ಲ, ಶುದ್ಧವಾಗಿರುತ್ತೆ. ಅದೇ ಶೌಚ ಅಂತ ಇಲ್ಲಿ ಹೇಳ್ತಾರೆ. ಸೊ ಕರ್ಮ ಅಸಂಗ, ಕರ್ಮ ಫಲ ಅಸಂಗ ಅಂಬೋ ಕ್ವಾಲಿಟಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಬಂದು ತಪ ಅಂತ ಹೇಳ್ತಾರೆ. ತಪ ಅಂತ ಬಂದ್ರೂ ಯಮ ನಿಯಮಗಳಲ್ಲಿ ಬರುವಂತದ್ದೇ ಆಗಿದೆ. ಮತ್ತು ತಪ ಅಂಬೋ ಮೂಲಕವಾಗಿ ಇವರು ಕೃಷ್ಣನೇ ಉಲ್ಲೇಖ ಮಾಡಿದ್ದಾನೆ 17th ಶ್ರದ್ಧಾತ್ರೇಯ ವಿಭಾಗದಲ್ಲಿ ಅವನು ಹೇಳಿದ್ದಾನೆ. ಅದನ್ನ ಇಲ್ಲಿ ಹೇಳ್ತಾ ಇಲ್ಲ, ಬಟ್ ಅದನ್ನೂ ನಾವು ನೋಡ್ಬೋದು. ಬಿಕಾಸ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಅಲ್ಲಿ ಶ್ರದ್ಧಾತ್ರೇಯ ಅಲ್ಲಿ ಹೇಳುವಾಗ ಸಾತ್ವಿಕರ ತಪಸ್ಸು ಹೇಗಿರುತ್ತೆ? ತಪಸ್ಸು ಅಂದ್ರೆ ಕಾಡಲ್ಲಿ ಕೂತು ಮಾಡೋದು ಅಂತಿಲ್ಲ. ತಪ ಅಂತ ಹೇಳುವಾಗ ತಪ ಆಲೋಚನೆ ಅಂತ ಹೇಳ್ತಾರೆ. ಆಲೋಚನೆ ಅಂದ್ರೆ ಬೇಸಿಕಲಿ ಮೆಂಟಲ್, ಮನಸ್ಸಿನಿಂದ ಯೋಚನೆ ಮಾಡೋದು. ಅಲ್ಲೇ ನಿಲ್ಲೋದಲ್ಲ, ಮನಸ್ಸಿನಿಂದ ಯೋಚನೆ ಮಾಡಿ ನಾವು ನಿಲ್ಲಲ್ಲ, ಮನಸ್ಸಿನಿಂದ ಯೋಚನೆ ಮಾಡೋದು, ಮಾಡಿದ್ದನ್ನ ಆ ಒಂದು ನಮ್ಮ ದೇಹದಿಂದ ಅದನ್ನ ಮಾಡೋದು, ಆಮೇಲೆ ನಮ್ಮ ವಾಕ್ಯನಿಂದ ಹೇಳೋದು. ಸೊ ಹೀಗೆ ಮನಸ್ಸು ತ್ರಿಕರಣವೂ ಬರುತ್ತೆ. ಮನೋವಾಕ್ ಕಾಯ, ಮೂರಿನಿಂದಲೂ ತಪಸ್ಸು. ತಪಸ್ಸು ಬೇಸಿಕಲಿ ಮನಸ್ಸಿನಿಂದ ಶುರು ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಹೇಳುವಾಗ, ಕೃಷ್ಣ ಬಂದು ಹೇಳುವಾಗ, ಶ್ರದ್ಧಾಶ್ರಯ ವಿಭಾಗದಲ್ಲಿ ಹೇಳುವಾಗ, ತಪಸ್ಸು ಅಂತ ಹೇಳುವಾಗ ಮನಪ್ರಸಾದ, ಮನಸ್ಸಲ್ಲಿ ಬರುವಂತದಕ್ಕೆ ಹೇಳ್ತಾರೆ. ಐದೈದು ಒಂದೊಂದಕ್ಕೆನ ಐದೈದು ಹೇಳ್ತಾ ಹೋಗ್ತಾನೆ ಕೃಷ್ಣ. ಮನಸ್ಸಲ್ಲಿ ಮನಪ್ರಸಾದ ಅಂತ ಹೇಳ್ತಾರೆ. ಮನಪ್ರಸಾದ ಅಂದ್ರೆ ಏನು? ಮನಪ್ರಸಾದವಾಗಿರ್ಬೇಕು ಅಂದ್ರೆ ಏನರ್ಥ ಅಂದ್ರೆ, ಮೈಂಡ್ ಶುಡ್ ಬಿ ಕ್ಲಿಯರ್, ಕ್ಲಿಯರ್ ಆಗ, ಮನಸ್ಸಲ್ಲಿ ಕೊಳೆ ಇಲ್ಲದೆ ಸ್ಪಷ್ಟ ಕ್ಲಿಯರ್ ಆಗ, ಮನಸ್ಸು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಇರಬೇಕು, ಅದು ಮನಪ್ರಸಾದ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಚಂಚಲ ಆಗದೆ ಭಗವಂತನಲ್ಲಿ ಇಟ್ಟು ಭಗವಂತನ ಸ್ಮರಣೆ ಇರುವಾಗ ಆ ಮನಸ್ಸು ಆ ಒಂದು ಪ್ರಸನ್ನ, ಮನ ಪ್ರಸನ್ನವಾಗಿರ್ತ, ಮನಪ್ರಸಾದ ಅಂತ ಹೇಳ್ತಾರೆ. ಆಮೇಲೆ ಸೌಮ್ಯತ್ವಂ ಅಂತ ಹೇಳ್ತಾರೆ. ಸೌಮ್ಯತ್ವಂ ಅಂದ್ರೆ ಸೌಮ್ಯವಾಗಿರೋದು ಅಂತ ಅರ್ಥ ಅಲ್ಲ. ಅಲ್ಲೇ ಇಲ್ಲಿ ಆ ಮನಸ್ಸಲ್ಲಿ ಆ ಕ್ರೂರವಾದ ಒಂದು ಚಿಂತನೆ, ಕ್ರೂರ ಚಿಂತನೆ ಇಲ್ಲದೆ ಇರೋದನ್ನ ಸೌಮ್ಯತ್ವ ಅಂತ ಹೇಳ್ತಾರೆ. ಇನ್ನು ಕೆಲವು ಹೇಳ್ತಾರೆ ಆತ್ಮ ವಿನಿಗ್ರಹ ಅಂತ ಹೇಳ್ತಾರೆ. ಆತ್ಮ ವಿನಿಗ್ರಹ ಅಂದ್ರೆ ಮನಸ್ಸನ್ನ, ಆತ್ಮ ಅಂದ್ರೆ ಭಗವಂತನಲ್ಲಿ ಈ ಮನಸ್ಸನ್ನ ಇಡೋದು. ಅದು ಇನ್ನು ಶಮಾಲಿನೂ ಬರುತ್ತೆ ಅಲ್ಲಿ ನೋಡೋಣ. ಅಲ್ಲಿ ಆತ್ಮ ವಿನಿಗ್ರಹ ಹೇಳ್ತಾರೆ. ಭಾವ ಸಂಶುದ್ಧಿ ಅಂತ ಹೇಳ್ತಾರೆ. ಭಾವ ಸಂಶುದ್ಧಿ ಅಂತ ಹೇಳಿದ್ರೆ ಭಾವನೆಗಳು, ನಮ್ಮ ಮನಸ್ಸಿಗೆ ಇರುವಂತಹ ಭಾವನೆಗಳಲ್ಲಿ ಆ ಒಂದು ಪ್ಯೂರಿಟಿ ಇರಬೇಕು. ಭಾವ ಕೆಟ್ಟ ಭಾವನೆಯಿಂದ ಕೆಲಸಗಳು ಒಳ್ಳೆ ರೀತಿಯಾಗಿರೋದು ಆ ತರ ಕೆಲಸಗಳು ಒಳ್ಳೆ ರೀತಿಯಾಗಿ ಆಗೋದಿಲ್ಲ. ಕೆಲಸ ಮಾಡುವಾಗ ಅಪೇರೆಂಟ್ಲಿ ಇಟ್ ಶೋಸ್ ಅ ಡಿಫ್ರೆಂಟ್ ಥಿಂಗ್, ಒಳಗೆ ಬಂದು ಕೆಟ್ಟ ಭಾವನೆಗಳಿರಬಹುದು. ಹಾಗೆ ಮಾಡದೆ ಮನಸ್ಸಲ್ಲಿ ಒಳ್ಳೆ ಭಾವನೆಯಿಂದ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಭಾವ ಸಂಶುದ್ಧಿ ಅಂತ ಹೇಳ್ತಾರೆ. ಆಮೇಲೆ ಮೌನಂ ಅಂತ ಹೇಳ್ತಾರೆ. ಈ ಮೌನಂ ನೆಕ್ಸ್ಟ್ ಬರುತ್ತೆ, ಅಲ್ಲಿ ನೋಡೋಣ. ಸೊ ಹೀಗೆ ಮನಸ್ಸಲ್ಲಿ ಇರುವಂತ ತಪಸ್ಸು, ಆಲೋಚನೆ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ಈ ಒಂದು ಕೃಷ್ಣ ಹೇಳಿರುವಂತ ಈ ಐದನ್ನು ಹೇಳದೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಾಮತ್ಯಾಗ ಅಂತ ಹೇಳ್ತಾರೆ. ತಪಸ್ಸು ಅಂದ್ರೆ ತಪೋ ಆಲೋಚನೆ ಅಂತ ಬಂತು. ಆಲೋಚನೆಯಲ್ಲಿ ಏನ್ ಹೇಳಿದ್ವಿ? ಮನಪ್ರಸಾದವಾಗಿರಬೇಕು, ಮನಸ್ಸು ಕ್ಲಿಯರ್ ಆಗಿರಬೇಕು, ಸೌಮ್ಯ ಕ್ರೂರ ಇಲ್ಲದೆ ಇರಬೇಕು. ಆಮೇಲೆ ಒಂದು ಭಗವಂತನಲ್ಲಿ ಮನಸ್ಸಿರಬೇಕು, ಭಾವ ಸಂಶುದ್ಧಿ ಇರಬೇಕು, ಮತ್ತು ಮೌನವಾಗಿರಬೇಕು. ಇದೆಲ್ಲ ಹೇಳಿದ ಏನಂತ, ವಾಟ್ ಈಸ್ ಇಟ್? ಭಗವಂತನಲ್ಲಿ ಮನಸ್ಸಿರಬೇಕು ಅಂದ್ರೆ ಯಾವ ರೀತಿಯಿಂದ ಅಂದ್ರೆ ಇಲ್ಲಿ ಹೇಳ್ತಾರೆ ಕಾಮತ್ಯಾಗ. ಕಾಮತ್ಯಾಗ ಅಂದ್ರೆ ಆ ಪಾಪ ಕರ್ಮ ಮಾಡುವುದಕ್ಕೆ ಮುಂಚೆ ನಮ್ಗೆ ಇರುವಂತ ಪೂರ್ವಭಾವಿ ಯಾವುದು ಅಂದ್ರೆ ಆ ಒಂದು ಕೆಟ್ಟ ನಿಷಿದ್ಧ ಕರ್ಮ. ಏನೋ ಒಂದು ಇವತ್ತು ಏಕಾದಶಿ ಅಂತ ತಿಳ್ಕೊಳ್ಳಿ, ಏಕಾದಶಿ ದಿವಸ ಹೋಗಿ ಏನೋ ಒಂದು ಸಿನಿಮಾ ನೋಡ್ಬೇಕು, ಅವರೆಲ್ಲ ಹೋಗ್ತಾ ಇದ್ದಾರೆ, ನಾನು ಮನೇಲಿ ಕೂತಿದೆ, ನಾನು ಹೋಗಿ ಅದನ್ನ ನೋಡಬೇಕು. ಆ ಈ ಒಂದು ವಿಷಯ ಭೋಗ ಅದಕ್ಕೆ ಮನಸ್ಸಲ್ಲಿ ಹೋಗುತ್ತೆ. ಮನ ಇಲ್ಲೇ ಇರ್ತೀವಿ, ಏಕಾದಶಿ ಇದು ಮಾಡ್ಬೇಕು, ಮನೇಲಿ ಕೂತಿರ್ತೀವಿ, ಮನಸ್ಸು ಎಲ್ಲ ಹೊಡುತ್ತೆ ಕೆಟ್ಟ ವಿಷಯದಲ್ಲಿ, ವಿಷಯಗಳಲ್ಲಿ. ವಿಷಯಗಳು ಅಂದ್ರೆ ಬರೀ ಊಟ ತಿಂಡಿ ಅಂತ ಇಲ್ಲ ಅರ್ಥ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಐದು ನಮಗೆ ಹೊರಗೆ ಕರ್ಕೊಂಡು ಹೋಗುವಂತದ್ದು. ಇಲ್ಲಿ ನಾವು ಒಳಗೆ ಹೊರಗೆ ಏಕಾದಶಿ ಮಾಡ್ತೀವಿ ಅಂತ, ಬಟ್ ಹೋಗೋದು ಈ ಕಡೆ ಎಲ್ಲ ಹೋಗೋದು ಅಂದ್ರೆ ಅದು ಪಾಪ ಆಗತ್ತೆ. ಪಾಪ ಕರ್ಮ, ನಾವು ಏನು ಕರ್ಮ ದೇಹದಿಂದ ಮಾಡ್ತಾ ಇಲ್ಲ, ಮನಸ್ಸಿನಿಂದ ಆಗ್ತಾ ಇದೆ. ಸೊ ಈ ಪಾಪ ಕರ್ಮ, ಅದಕ್ಕೆ ನಿಷಿದ್ಧ ಕರ್ಮ. ಸೊ ನಿಷಿದ್ಧ ಕರ್ಮದ ಆಲೋಚನೆ ಇದೆಲ್ಲ, ನಿಷಿದ್ಧ ಕರ್ಮ ಆಲೋಚನೆಯನ್ನ ತ್ಯಾಗ ಮಾಡಬೇಕು. ಅಂದ್ರೆ ನಿಷಿದ್ಧ ಕರ್ಮ ಅದನ್ನ ಬಿಡಬೇಕು. ಹೇಗೆ ಬಿಡೋದು? ತಿರ್ಗಾ ಅದೇ ಬರೋದು. ತಿರ್ಗಾ ಏನ್ ಬರುತ್ತೆ? ಸಾಧು ಸಂಘ. ಆದೋ ಸಾಧು ಸಂಘ, ಸಾಧುಗಳ ಜೊತೆಯಲ್ಲಿ, ಅದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ. ಸತ್ಸಂಗ, ಸಜ್ಜನರು, ನಮ್ಕಿಂತ ದೊಡ್ಡವರು, ಇವ್ರ ಜೊತೆಯಲ್ಲಿ ಇರ್ತಾ ಮನಸ್ಸು ಅದು ಟ್ರೈನ್ ಆಗ್ತಾ ಇದು ಅದು ಬೇಡ, ಅದ್ರಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಸ್ವಲ್ಪ ದಿವಸ ಸತ್ಸಂಗ ಮಾಡ್ತಾ ಬಂದರೆ ಏನಾಗತ್ತೆ ಅಂದ್ರೆ ಆ ಒಂದು ನಿಷಿದ್ಧ ಪದಾರ್ಥಗಳಲ್ಲಿ ಮನಸ್ಸು ಸ್ವಲ್ಪ ಅದಕ್ಕೆ ಆ ಒಂದು ಶಕ್ತಿಹೀನ ಆಗಿ ಅದು ನೋಡ್ಬೇಕು. ಇವತ್ತು ಯಾರೋ ಸಿನಿಮಾಗೆ ಹೋಗ್ತಾ ಇದ್ದಾರಂದ್ರೆ ನಮ್ಗೆ ಹೋಗ್ಬೇಕು ಅಂತನೂ ಅನ್ಸೋದಿಲ್ಲ. ಅದು ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಏಜ್ ಮಾತ್ರ ಅಲ್ಲ, ಈ ಸಂಘದಿಂದ ಬರುವಂತದ್ದು. ಸೊ ಸಾಧು ಸಂಘದಿಂದ ಮನಸ್ಸು ಆ ಕೆಟ್ಟ ಪಾಪ ಕರ್ಮ, ಅನಿಷಿದ್ಧ ಕರ್ಮ ಆಲೋಚನೆ ಪರಿತ್ಯಾಗ ಮಾಡ್ಬಿಟ್ಟು ಆ ಚಿಂತನೆ ಹೊರಟು ಹೋಗತ್ತ. ಸೊ ನಿಷಿದ್ಧ ಕರ್ಮ ಮತ್ತು ನಿಷಿದ್ಧ ಪದಾರ್ಥಗಳ ಮೇಲೇನು ಆ ಒಂದು ಮನೋ ನಿಗ್ರಹ ಬರುತ್ತೆ, ಇದಕ್ಕೆ ತಪಸ್ಸು ಅಂತ ಹೇಳ್ತಾರ. ಇದನ್ನೇ ಕೃಷ್ಣ ಇನ್ನು ಕೆಲವು ಹೇಳುವಾಗ ಇದು ನಿಷಿದ್ಧ ಪದಾರ್ಥ ನಿಷಿದ್ಧ ಕರ್ಮವನ್ನ ಬಿಡೋದು ಒಂದು, ಅದು ಬಿಡಬೇಕಂದ್ರೆ ಅದಕ್ಕೆ ಹೇಗೆ ಆಗತ್ತೆ, ಸಾಧು ಸಂಘ ಒಂದು ಹೇಳಿದ್ದಾರೆ. ಸಾಧು ಸಂಘ ಒಂದು ಸಜ್ಜನರ ಸಂಘದಲ್ಲಿ ಸುಮ್ನೆ ನಾವು ಜಾಯಿನ್ ಆಗಿ ಅಲ್ಲಿ ಇದ್ರೆ ಬರತ್ತ ಅಂದ್ರೆ ಹಾಗಲ್ಲ. ಸತ್ಸಂಗದಲ್ಲಿ ಇದು ಏನು ಮಾಡಬೇಕು ಅಂತಾನು ಹೇಳ್ತಾರೆ. ಜಸ್ಟ್ ಗೋಯಿಂಗ್ ಟು ಎನ್ ಆರಾಧನಾ ಜಸ್ಟ್ ಲೈಕ್ ದಟ್ ಇಟ್ ಜಸ್ಟ್ ಇಟ್ ಇಸ್ ಗುಡ್, ಬಟ್ ಅಲ್ಲಿ ಹೋಗಿ ಯುವರ್ ಪಾರ್ಟಿಸಿಪೇಷನ್ ಇನ್ ಗುಡ್ ಥಿಂಗ್ಸ್, ಅಲ್ಲಿನೂ ಒಂದು ಹಾಳು ಹರಟ ಇದ್ರೆ ಅಲ್ಲಿ ಹೋಗೋದಲ್ಲ. ಅಲ್ಲಿ ಏನು ಮಾಡೋದು, ದೇಹದಿಂದ ಕೀಪ್ ಯರ್ ಬಾಡಿ, ಬಾಡಿಯಿಂದ ದೇಹದಿಂದ ಮಾಡಬೇಕು. ಏನು ಮಾಡಬೇಕು ಅಂದ್ರೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ ಹೇಳ್ತಾರೆ. ದೇವರ ಪೂಜೆ ಆಗೇ ಆಗತ್ತೆ ಅಂದ್ರೆ ದೇವರನ್ನ ಪೂಜೆ ಮಾಡ ಅಂದ್ರೆ ನಾರಾಯಣನನ್ನ ಪೂಜೆ ಮಾಡುವಾಗ, ಅಲ್ಲಿ ಶಾಲಗ್ರಾಮ ಪೂಜೆ ಆಗ್ತಾ ಇರೋವಾಗ ಯು ಶುಡ್ ಬಿ ದೇ, ಅದರ್ವೈಸ್ ಇಫ್ ಯು ಆರ್ ಹೆಲ್ಪಿಂಗ್ ಇನ್ ದ ಕಿಚನ್ ದಟ್ಸ್ ಫೈನ್. ಅಲ್ಲಿ ಪೂಜೆ ಆಗುವಾಗ, ಅಲ್ಲಿ ಪೂಜೆ ಮಾಡುವಾಗ ನಾರಾಯಣನ ಮಾತ್ರ ಅಲ್ಲ ಆ ಪರಿವಾರ, ಅವ್ರ ಮಂತ್ರ ಎಲ್ಲ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆ ಒಂದು ದ್ವಾರಪಾಲಕರು ದಿಗ್ದೇವತೆಗಳು ಇದೆಲ್ಲ ಹೇಳ್ತಾ ಬರ್ತಾರ. ಆವಾಗ ನಾವು ಚಿಂತನೆ ಮನಸ್ಸಿನಿಂದ ಅಲ್ಲಿ ದೇವತೆಗಳಲ್ಲಿ ಶ್ರದ್ಧೆ ಇರಬೇಕು. ಅಶ್ರದ್ಧೆ ದೇವತೆಗಳಲ್ಲಿ ಅಶ್ರದ್ಧೆ ಇಟ್ಟು ದೇವರು ಸಾಳಗ್ರಾಮಕ್ಕೆ ಮಾತ್ರ ಪೂಜೆ ಆಗ್ತಾ ಇದೆ ಅಂತ ನೋಡೋದಲ್ಲ. ಆ ಒಂದು ಪರಿವಾರ ಇಟ್ಟುಕೊಂಡು ಅದನ್ನ ಪೂಜೆ ಮಾಡಬೇಕು, ಮನಸ್ಸಿಗೆ ಚಿಂತನೆ ಮಾಡಬೇಕು. ಇದು ದೇವ ಆಗತ್ತೆ. ದ್ವಿಜ ಅಂದ್ರೆ ಬ್ರಾಹ್ಮಣರು ಅಂತ ಬರುತ್ತೆ ಅಂದ್ರೆ ಬ್ರಹ್ಮನನ್ನ ನಾರಾಯಣನನ್ನ ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ಇರೋರು ತಿಳ್ಕೊಂಡವರು. ತಿಳ್ಕೊಂಡವರು ಜಾಸ್ತಿ ಇರಲ್ಲ, ಆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋರು ನಮ್ಗೆ ಸಿಗ್ತಾರೆ. ಅವರಿಗೆ ದೇವ ದ್ವಿಜ, ಅವ್ರಿಗೆ ಏನ್ ಪೂಜೆ ಮಾಡೋದು, ಏನು ಷೋಡಶೋಪಚಾರ ಪೂಜೆ ಅವ್ರಿಗೆ ಮಾಡಲ್ಲ. ಅವ್ರಿಗೆ ಏನು ಮಾಡೋದು, ಅವ್ರಿಗೆ ಏನು ಇಷ್ಟವೋ ಅದನ್ನ ಮಾಡೋದು, ಅದೇ ಅವ್ರಿಗೆ ಬೇಕಾದ್ದು. ಸೊ ದೇವ ದ್ವಿಜ ಗುರು, ಗುರು ಅಂದ್ರೆ ಯಾರು, ಗುರು ಅಂದ್ರೆ ಅನೇಕರು ಬಂದಿರ್ತಾರೆ, ದೇವರ ಬಗ್ಗೆ ತಿಳಿದವರು, ದೇವರ ತಿಳ್ಕೊಳ್ಳುವ ದಾರಿಯಲ್ಲಿ ಇರೋರು ಬಂದಿರ್ತಾರೆ. ಜೊತೆಯಲ್ಲಿ ಗುರುಗಳು, ಗುರುಗಳು ಅಂದ್ರೆ ನಮಗೆ ಪಾಠ ಹೇಳಿಕೊಡೋರು, ನಮಗೆ ತಿದ್ದಿ, ನಾವು ತಪ್ಪು ಮಾಡುವಾಗ ನಮ್ಮನ್ನ ತಿದ್ದಿ ನಮ್ಮ ಜೊತೆ ಜೊತೆ ಇದ್ದು ನಮ್ಗೆ ಪಾಠ ಹೇಳಿಕೊಡುವಂತ ಗುರುಗಳು, ಅವರಿಗೆ ಪೂಜೆ. ಅವ್ರಿಗೆ ಹೇಗೆ ಪೂಜೆ ಅಂದ್ರೆ ಅವರವ್ರಿಗೆ ಆ ಗುರುವಿಗೆ ಏನು ಇಷ್ಟವೋ ಅದನ್ನ ಮಾಡೋದು ಅವ್ರ ಗುರು ಪೂಜೆ ಆಗತ್ತೆ. ಗುರು ಪ್ರಾಜ್ಞ, ಪ್ರಾಜ್ಞ ಅಂದ್ರೆ ತಿಳುವಳಿಕೆ ಉಳ್ಳವರು ಅಂತ ಅರ್ಥ ಆಗತ್ತೆ. ಪ್ರಾಜ್ಞ ಅಂದ್ರೆ ದೊಡ್ಡವರು ಅಂದ್ರೆ ಕರ್ಮದಿಂದಲೂ, ಜ್ಞಾನದಿಂದಲೇ ಮಾತ್ರ ಅಲ್ಲ ಕರ್ಮದಿಂದಲೂ ದೊಡ್ಡವರಾಗಿರೋದು ಅವ್ರಿಗೆ ಪ್ರಾಜ್ಞ. ಪ್ರಾಜ್ಞ ಪೂಜನ, ಅವ್ರಿಗೆ ಪೂಜೆ ಮಾಡಬೇಕು. ಸೊ ಆತರ ಮಾಡ್ಬೇಕು. ಆಮೇಲೆ ಶೌಚಂ ಆರ್ಜಮ್ ಅಂತ ಅಲ್ಲಿ ಹೇಳ್ತಾರೆ, ಅದು ನಾವು ಸೆಪರೇಟ್ ಆಗಿ ಆ ಎರಡನ್ನು ಸೆಪರೇಟ್ ಆಗಿ ಇಲ್ಲಿ ಹೇಳಿದ್ದಾರೆ, ಅದಲ್ಲಿ ಸೆಪರೇಟ್ ಆಗಿ ನೋಡೋಣ. ಆಮೇಲೆ ಅಲ್ಲಿ ಏನಲ್ಲಿ ಭರತ ಕೃಷ್ಣ ಹೇಳಿರೋದಲ್ಲಿ ದೇವ ದ್ವಿಜ ಗುರು ಪೂಜ ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಅಂತ ಹೇಳಿದ್ದಾರೆ. ಇದು ಸೆಪರೇಟ್ ಆಗಿ ಇಲ್ಲಿ ಭಾಗವತ ಧರ್ಮದಲ್ಲಿ ಸೆಪರೇಟ್ ಆಗಿ ಬರುತ್ತೆ, ಅವಾಗ ಅದನ್ನು ನೋಡೋಣ. ಈ ಐದಲ್ಲಿ ಈ ಒಂದು ಮೂರನ್ನು ನೋಡಿದ್ದೀವಿ. ಮತ್ತು ನೆಕ್ಸ್ಟ್ ಬಂದು ಮಾತಲ್ಲಿ ತಪಸ್ಸು ಏನು ಅಂತ ಹೇಳ್ತಾರೆ. ಮಾತು ಆಡೋವಾಗ ದೇಹದಿಂದ ಏನು, ಮನಸ್ಸಿನಿಂದ ಏನು ಅಂತ ನೋಡಿದೀವಿ, ದೇಹದಿಂದ ಏನು ಮಾಡಬೇಕು ಅಂತ. ಆಮೇಲೆ ಬಂದು ಮಾತುಗಳು, ಆ ಒಂದು ನಾವು ಆರಾಧನೆ ಅಲ್ಲಿ ಹೋಗ್ತೀವಿ, ಹೋದಾಗ ಏನು ಮಾತಾಡಬೇಕು ಅಂದ್ರೆ ಹೇಳ್ತಾರೆ ಅನುದ್ವೇಗಕರಂ ವಾಕ್ಯಂ ಅಂದ್ರೆ ಯಾರೋ ಏನೋ ಹೇಳ್ತಾರ, ಏನೋ ಆಗತ್ತೆ, ಮನಸ್ಸಿಗೆ ಉದ್ವೇಗ ಬರಬಾರದು. ಉದ್ವೇಗದಿಂದ ಯಾಕೆ ಬರಬಾರದು ಅಂದ್ರೆ ಮನಸ್ಸು ಅದಕ್ಕೆ ಆಲೋಚನೆ ತಪ ಆಲೋಚನೆ ಯೋಚನೆ ಮಾಡುವಂತಾರೆ. ಬಾಯಿನಿಂದ ಮಾತು ಬರ್ಲಕ್ಕೆ ಮುಂಚೆ ಮೌನಂ ಅಂತಾನೆ ಹೇಳ್ತಾರೆ. ಬಾಯಿಂದ ಮಾತನ್ನ ಹೊರಗೆ ಕಳಿಸ್ಲಿಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಂತ. ಯೋಚನೆ ಮಾಡ್ಬೇಕಂದ್ರೆ ತಪಸ್ಸು ಅಂದ್ರೆ ಮೌನಂ ಇದ್ರೇನೆ ತಪಸ್. ಮೌನಂ ಅಂದ್ರೆ ಮಾತನ್ನ ನಿಲ್ಲಿಸಿ ಚಿಂತನೆ ಮಾಡಿ ಆಮೇಲೆ ಮಾತಾಡೋದು, ಹಾಗೆ ಮಾತಾಡಬೇಕು. ಮತ್ತು ಅನುದ್ವೇಗಕರಂ ವಾಕ್ಯಂ, ಅದು ಹೇಗಿರಬೇಕು ಅಂದ್ರೆ ಅದು ಬಂದು ಪ್ರಿಯವಾಗಿರಬೇಕು, ಎಲ್ಲ ಚಂದಾಗಿರಬೇಕು. ಚಂದಾಗಿರಬೇಕು ಪ್ರಿಯವಾಗಿ ಅಂದ್ರೆ ಫ್ಲ್ಯಾಟರಿ ಅಂತ ಅರ್ಥ ಅಲ್ಲ, ಅದಕ್ಕೆ ಹೇಳ್ತಾರೆ ಸತ್ಯವಾಗಿ ಇರಬೇಕು. ಆ ಮಾತು ಸತ್ಯವಾಗಿರ್ಬೇಕು, ಸುಮ್ಮನೆ ಹೊಗಳೋದಲ್ಲ, ಮಾತಲ್ಲಿ ಸತ್ಯದ ಅಂಶ ಇರಬೇಕು, ಯಥಾರ್ಥವಾಗಿ ಇರಬೇಕು. ಮತ್ತು ಯಥಾರ್ಥ ಹೇಳೋ ರೀತಿಯಿಂದ ಟೈಮ್ ಅಂಡ್ ಪ್ಲೇಸ್ ವೆನ್ ಹೌ ಅಂಡ್ ವೇರ್ ಅಂತ ಹೇಳ್ತೀವಲ್ಲ, ಹಾಗೆ ಯಾವಾಗ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಅದು ಹಿತವಾಗಿ ಹೇಳಬೇಕು. ಇದನ್ನು ತಪಸ್ಸು ಮತ್ತು ಬಾಯಿ ಕೊಟ್ಟದ್ದು, ದೇವರು ಕೊಟ್ಟದ್ದು ಅದು ಸ್ವಾಧ್ಯಾಯ, ಅದು ಸೆಪರೇಟ್ ಆಗ ಧರ್ಮದಲ್ಲಿ ಹೇಳ್ತಾರೆ, ಅದನ್ನು ನೋಡೋಣ. ಸೊ ಹೀಗೆ ತಪಸ್ಸು ಎಂಬುದನ್ನ ಕೃಷ್ಣ ವಿವರವಾಗಿ ಒಂದು 15 ಒಂದೊಂದಿಲ್ಲೂ ಐದೈದು ಮನೋ ವಾಕ್ಕಾಯ ಒಂದೊಂದಿಲ್ಲೂ ಐದು 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 ಅಂತ 17th ಅಧ್ಯಾಯ ಗೀತೆಯಲ್ಲಿ 17th ಅಧ್ಯಾಯದಲ್ಲಿ ಹೇಳಿದ್ದಾನೆ ಕೃಷ್ಣ. ಬಟ್ ಇಲ್ಲಿ ಹೇಳಿರುವಂತ ತಪಸ್ಸು ಅಂದ್ರೆ ಪಾಪ ಅಂದ್ರೆ ಕಾಮ ಪಾಪ ಕರ್ಮ ನಿಷಿದ್ಧ ಕರ್ಮ ಪಾಪ ಕರ್ಮ ಆ ಒಂದು ಕರ್ಮ ಆಲೋಚನೆಯನ್ನ ಪರಿತ್ಯಾಗ ಮಾಡೋದು ತಪಸ್ಸು ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೆ ಇದಾದ ಮೇಲೆ ನೆಕ್ಸ್ಟ್ ಬರೋದು ತಪಸ್ಸು ಆದ್ಮೇಲೆ ಬರೋದು ತಿತಿಕ್ಷಾ ಬರುತ್ತೆ. ಅಂದ್ರೆ ತಪಸ್ಸಿಗೇನು ತಿತಿಕ್ಷೆಗೇನು, ಇಲ್ಲಿ ತಿತಿಕ್ಷ ಅಂದ್ರೆ ತಿತಿಕ್ಷ ಅಂದ್ರೆ ಸಹನೆ ಅಂತಾನು ಹೇಳ್ತಾರೆ. ಬಟ್ ಕೃಷ್ಣ ಹೇಳಿರುವಂತ ತಿತಿಕ್ಷ ಅಂಬುದು ವಿಪಲೀಕರು ಅಂತ ಗೀತೆಯಲ್ಲಿ ಬಂದಿದೆ. ಅಂದ್ರೆ ಟಾಲ್ರೇಟ್ ಬೇರ್ ಇಟ್ ಅಂಬೋ ಅರ್ಥ ಇಲ್ಲ. ಫಸ್ಟ್ ಇನಿಷಿಯಲಿ ಅದನ್ನೇ ಮಾಡಬೇಕು. ತಿತಿಕ್ಷ ಅಂದ್ರೆ ತಾಳುವಿಕೆ ಎಂಬುದು ಅರ್ಥ ಇದೆ. ತಾಳುವಿಕೆ ಅಂದ್ರೆ ಜಸ್ಟ್ ಬಾಟಲ್ ಅಪ್ ಯುವರ್ ಫೀಲಿಂಗ್ ಅಂಡ್ ಬಸ್ಟ್ ಆನ್ ಸಮ್ವನ್ ಎಲ್ಸ್, ಹಾಗಲ್ಲ. ಬಾಟಲ್ ಅಪ್ ಸಹನ ಎಂಬುದು ಸ್ವಲ್ಪ ಡೋಂಟ್ ಗಿವ್ ಬ್ಯಾಕ್ ಎಂಬ ಒಂದು ಮೀನಿಂಗ್, ಇದನ್ನು ಮೇಕ್ ಇಟ್ ರೆಂಡರ್ ಇಟ್ ಯೂಸ್ಲೆಸ್, ವಿಪಲೀಕರು ಎಂಬ ಅರ್ಥ. ವಿಪಲೀಕರು ಅಂದ್ರೆ ಸಹನೆ ಮಾಡೋದು ಮಾತ್ರ ಅಲ್ಲ, ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಇಟ್. ಯು ಕ್ಯಾನ್ ಓನ್ಲಿ ಡೆಸ್ಟ್ರಾಯ್ ಇಟ್ ವಿತ್ ಜ್ಞಾನ. ಮೆಲ್ಲ 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 ಜ್ಞಾನ ಬರ್ತಾ 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 ಆ ಒಂದು ತಿತಿಕ್ಷೆ ಸಹನೆ ಎಂಬುದಾಗತ್ತೆ. ಸೊ ಇಲ್ಲಿ ತಪಸ್ಸಿಗೇನು ತಿತಿಕ್ಷೆಗೇನು ಏನು ವ್ಯತ್ಯಾಸ? ಬಿಕಾಸ್ ತಪಸ್ಸು ಅಂತ ಬಂದಾಗೇನು ನಾವು ಪಾಪ ಕರ್ಮ ನಿಷಿದ್ಧ ಕರ್ಮ ಆಲೋಚನೆಯನ್ನ ಪರಿತ್ಯಾಗ ಮಾಡುವಂತ, ಈ ತಿತಿಕ್ಷೆ ಎಂಬುದನ್ನು ಕಾಮತ್ಯಾಗವನ್ನೇ ಹೇಳ್ತಾರೆ. ಎರಡು ಕರೆಯನ್ನು ಕಾಮತ್ಯಾಗ ಬಂದಿದೆ. ಇಲ್ಲಿ ಏನು ವ್ಯತ್ಯಾಸ ಅಂದ್ರೆ ಸಟಲ್ ಡಿಫ್ರೆನ್ಸ್ ಇದೆ. ಅಲ್ಲಿ ಮನಸ್ಸಿನಿಂದ ತಪ ಅಂತ ಅಲ್ಲಿ ಹೇಳುವಾಗ ತಪ ಆಲೋಚನೆ ಅಂತ ಮೇನ್ ಆಗಿ ನಾವು ತಕೊಂಡು ಮನಸ್ಸಿನಿಂದ ಆಲೋಚನೆ, ಮನಸ್ಸಿನಿಂದ ನಿಷಿದ್ಧ ಕರ್ಮ ಪಾಪ ಕರ್ಮ ಮಾಡದೇ ಇರು, ಪಾಪ ಕರ್ಮದ ಆಲೋಚನೆ ಇಲ್ಲದೆ ಇರು ಎಂಬುದು ಅಲ್ಲಿ ಬಂದಿದೆ. ಸಮಟೈಮ್ಸ್ ನಮ್ಗೆ ಆಗತ್ತೆ ಅದು ಮನಸ್ಸಿಂದ, ಅಯ್ಯೋ ಅವ್ರನ್ನ ಒಂದು ಹೇಳ್ಬಾರ್ದು ಬೈಬಾರ್ದು, ನಾವೇನೋ ಬೇಡ ನಮ್ಗೆ ಯಾಕೆ ಬಂತು ಅಂತ ಬಾಯ್ ಇರೋಣ ಅಂತ ಮನಸ್ಸಿಗೆ ಹೇಳ್ತಾ ಇರುತ್ತೆ. ಬಟ್ ನಮ್ಮ ಮಾತು ನಮ್ಮ ಅಧೀನದಲ್ಲಿ ಇಲ್ಲ. ಇನ್ಸ್ಟಂಟ್ಲಿ ವಿ ಜಸ್ಟ್ ಗಿವ್ ಬ್ಯಾಕ್ ವಿ ಹರ್ಟ್ ಏನಾರ ಪಾಪ ಕರ್ಮ ಹರ್ಟ್ ಅಂದ್ರೇನು, ಪಾಪ ಕರ್ಮವನ್ನು ಮಾಡಿಬಿಡ್ತೀವಿ ಕೈಯಿಂದ ಪಾಪ ಕರ್ಮ, ಬಾಯಿ ಮುಚ್ಕೊಂಡು ಸಹನ ಮಾಡ್ತೀವಿ ಮನಸ್ಸಲ್ಲಿ ಇರ್ಬೋದು. ಆ ಒಂದು ಪಾತ್ರ ಅದು ಹಿಸಿಯೋ ಜೋರ್ಲಿ ನಮ್ ಕೈ ಕಾಲ್ ಅವರ್ ಗೆಸ್ಟರ್ಸ್ ಅಂಡ್ ಎವ್ರಿಥಿಂಗ್ ನಮ್ಮ ದೇಹದಿಂದ ವಿ ಕ್ಯಾನ್ ಶೋ ಇಟ್ ಅಪ್ ಅಂದ್ರೆ ಕಂಪ್ಲೀಟ್ ಸಹನ ಆಗಿಲ್ಲ ಅಂತ ಆಗುತ್ತೆ. ಸೊ ಇಲ್ಲಿ ತಿತಿಕ್ಷ ಅಂಬುದು ಯಾವ್ದು ಹೇಳ್ತಾರಂದ್ರೆ ಈ ಒಂದು ನಮ್ಮ ನಮ್ಮ ದೇಹದಿಂದ ಮನಸ್ಸಿನಿಂದ ಆಯ್ತು ತಪಸ್ಸು. ತಿತಿಕ್ಷ ಅಂದ್ರೆ ಸಹನ ಈ ಒಂದು ಸಹನೆ ಮಾಡಬೇಕು ಅಂತ ಹೇಳ್ತಾರೆ. ಇದ್ರೆ ಬೇಸಿಕಲಿ ಟೋಟಲ್ ಇಂದ್ರಿಯ ಜಯವನ್ನ ಹೇಳ್ತಾರೆ. ಇದಕ್ಕೆ ಇಂದ್ರಿಯ ಜಯ ಪ್ರಕರಣ ಅಂತಾನೆ ಕೊಟ್ಟು ಅಲ್ಲಿ ತಿತಿಕ್ಷ ಅಂತ ಬಂದಾಗ ಅಲ್ಲಿ ಒಂದು ಎಕ್ಸಾಂಪಲ್ ಇದಕ್ಕೆ ಕೊಡ್ತಾರೆ. ಏನ್ ಎಕ್ಸಾಂಪಲ್ ಅಂದ್ರೆ ಆ ಒಂದು ತಿನಿಸು ಬರುತ್ತಲ್ಲ ನಮ್ಗೆ ಬಂದಾಗ ಏನನ್ಸುತ್ತೆ, ತುಂಬಾ ತಿನಿಸಾಗ್ತಾ ಇರುವಾಗ ಇನ್ಸ್ಟಂಟ್ಲಿ ನಮ್ ಕೈ ಹೋಗಿ ಅದು ನಿಜ ಸ್ಕ್ರಾಚ್ ಇಟ್, ಸ್ಕ್ರಾಚ್ ಮಾಡಿದ್ರೆ ಏನಾಗತ್ತೆ ಅದು ಇನ್ನೂ ಓನ್ಲಿ ಅಗ್ರವೇಟ್ ಆಗತ್ತೆ. ಸ್ಕ್ರಾಚ್ ಮಾಡದೆ ಮನಸ್ಸಲ್ಲಿ ಮಾಡಬಾರ್ದು ಮಾಡಬಾರ್ದು ಡಾಕ್ಟರ್ ಹೇಳಿದ್ದಾರೆ ಡೋಂಟ್ ಟಚ್ ಇಟ್ ಅಂತ ಹೇಳಿದ್ದಾರೆ ಹಾಗೆ ಬಿಡಬೇಕು ಅಂತ ಮನಸ್ಸಲ್ಲಿ ಇರುತ್ತೆ. ಬಟ್ ವಿತೌಟ್ ಅವರ್ ಅವೇರ್ನೆಸ್ ಅಲ್ಲಿ ಹೋಗಿ ಕೈ ಹೋಗಿ ಆ ಒಂದು ವಿಜಸ್ಟ್ ಸ್ಟಾರ್ಟ್ ಇಚ್ಛಾಗತ್ತೆ ಅಂದ್ರೆ ಸ್ಕ್ರಾಚ್ ಮಾಡ್ಲಿಕ್ಕೆ ಮಾಡಿ ಅದು ಅಗ್ರವೇಟ್ ಮಾಡ್ತೀವಿ. ಹಾಗೇನೆ ಕಾಮ ಅಂತ ಹೇಳ್ತಾರೆ, ಕೆಟ್ಟ ಕಾಮನೆ. ಇಲ್ಲಿ ಹೇಳಿರುವಂತ ಕಾಮನೆ ಬಂದು ಪರಸ್ತ್ರೀ ಪರಪುರುಷರನ್ನ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದಾರೆ. ಬಟ್ ಇದು ಉಪಲಕ್ಷಣತೆಯ ಎಲ್ಲ ಬಿಕಾಸ್ ತಿನಿಸು ಅದು ಹೋಗೋದು ಕೈಯಿಂದ ಮುಟ್ಟಿ ಸ್ಪರ್ಶದಿಂದ ಆಗತ್ತಾ ಅದಕ್ಕೆ ಎಕ್ಸಾಂಪಲ್. ಬಟ್ ಉಪಲಕ್ಷಣತೆಯ ಎಲ್ಲ ಇಂದ್ರಿಯಗಳಿಂದ ಮಾಡುವಂಥದ್ದು ಅಂದ್ರೆ ಹೇಳ್ತಾರೆ ಆ ಮನಸ್ಸಲ್ಲಿ ಒಂದು ಕಾಮ ಇದ್ರ ಪರಸ್ತ್ರೀಯನ್ನ ಪರಪುರುಷನನ್ನ ಹೋಗಿ ಮುಟ್ಟೋದಕ್ಕೆ ಎಂತದಕ್ಕೆ ಕಂಪೇರ್ ಮಾಡ್ತಾರಂದ್ರೆ ಈ ತಿನಿಸನ್ನ ಸುರಿಸ್ಕೋ ಒಂದು ಕಂಪ್ಯಾರಿಸನ್ ಕೊಡ್ತಾರೆ. ಅದಕ್ಕೆ ಹೇಗೆ ಅಗ್ರವೇಟ್ ಆಗತ್ತೋ ಇಫ್ ಯು ಸಕಮ್ ಟು ಹಿ, ಮನಸ್ಸು ಹೇಳುತ್ತೆ ಹೋಗಬಾರದು ಮಾಡಬಾರದು ಅಂತ ಹೇಳಿದ ಮೇಲೇನು ನಮ್ಮ ದೇಹ ಅದನ್ನ ಮಾಡಿದ್ರೆ ತಾತ್ಕಾಲಿಕ ನಾವು ಹೇಳ್ತೀವಿಲ್ಲ ಜಸ್ಟ್ ವಾಂಟ್ ಟು ಅವರ್ನ ಐ ಡೋಂಟ್ ವಾಂಟ್ ಟು ಹರ್ಟ್ ದಟ್ ಎಲ್ಡರ್ಲಿ ಪರ್ಸನ್ ಅಂತೀವಿ. ಬಟ್ ಏನೋ ಆಗುತ್ತೆ ತಂದೆ ತಾಯಿ ಮೇಲೆ ಸಿಟ್ಟು ನಿಂದ ಮಾತಾಡಿಬಿಟ್ರೆ ಅದು ಪಾಪಕರ ಆಗತ್ತೆ ಅದು. ಸೊ ಅದು ಹೇಗೆ ಅಂದ್ರೆ ಮಾತಾಡ್ಬಿಟ್ಟು ಅಪ್ಪ ಗಾಟ್ ಇಟ್ ಔಟ್ ಆಫ್ ಮೈ ಚೆಸ್ಟ್ ಅಂತ ಹೇಳಬಹುದು. ಬಟ್ ಇಟ್ ಕ್ರಿಯೇಟ್ಸ್ ಅ ಬಿಗರ್ ಹೆಲ್ಪ್ ಫಾರ್ ಅಸ್. ಸೊ ಆದ ಕಾರಣದಿಂದ ಇದನ್ನ ವಿಪರೀಕುರು ಅಂತ. ವಿಪರೀಕುರು ಅಂದ್ರೆ ಈ ಸಹನ ಅಂಬೋದು ಬರೋದಿಲ್ಲ, ರೆಂಡರ್ ಇಟ್ ಫ್ಯೂಟೈಲ್ ಆರ್ ಜಸ್ಟ್ ಕಂಪ್ಲೀಟ್ಲಿ ರಿಮೂವ್ ಇಟ್ ವಿತ್ ಜ್ಞಾನ. ಅದನ್ನ ಸಹನೆ ಮಾಡು. ಹೇಗೆ ಸಹನೆ ಮಾಡೋದು? ತಿರ್ಗನೋ ಅದೇ ಬರುತ್ತೆ ನಮ್ಗೆ, ಇದು ನಮಗೆ ನಮ್ಮ ಪೂರ್ವ ಕರ್ಮದಿಂದ ಈ ತರ ಬಂದಿದ್ದ, ಅವನನ್ನ ನಿಮಿತ್ತವಾಗಿ ಇಟ್ಟುಕೊಂಡು ದೇವರು ಇದನ್ನ ಕೊಟ್ಟಿದ್ದಾನೆ. ಜಸ್ಟ್ ಲೆಟ್ ಅಸ್ ಗೋ ಅಂಡರ್ ಗೋ ಇಟ್. ಇದೇ ಸೇಮ್ ಥಿಂಗ್ ವಿತ್ ಡಿಸೀಸ್. ಏನೇ ನಮ್ಗೆ ದೇಹದ ಉಪ ಬಾಧೆಗಳು ಏನೋ ಆಗತ್ತೆ, ಅವಾಗ ಇನ್ಸ್ಟೆಂಟ್ ಆಗಿ ಎಲ್ರು ಮಾಡಿದ್ರು ಅವ್ರಿಗೆ ಏನೋ ಆಗಿಲ್ಲ, ನಾವೇ ಯಾತ್ರೆಗೆ ಹೊರಟಿವಿ, ನಮ್ ಕಾಲ್ಗೆ ಏನಾಯ್ತು, ನಮ್ಗೆ ಹೋಗಲ್ಲ, ಜಾಗದೇ ಆಯ್ತು ಅಂತ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಡೋಂಟ್ ಡೂ ದಟ್. ಏನೋ ಪಾಪ, ಏನೋ ಪಾಪ ಕರ್ಮ ಮಾಡಿದ್ವಿ, ಹಾಗೆ ಇದಕ್ಕೆ ದೇವರು ನಮ್ಗೆ ಇದನ್ನ ಹೀಗೆ ಮಾಡ್ತಿದ್ದಾನೆ, ಇದು ಒಂದು ತಪಸ್ಸು ಅಂತ ಹೇಳ್ಕೊಂಡು ಜಸ್ಟ್ ಗೋ ಥ್ರೂ ವಿತ್ ಇಟ್, ಆವಾಗ ಪಾಪ ಹೋಗ್ಬಿಡುತ್ತೆ. ಸೊ ಇದಕ್ಕೆ ತಿತೀಕ್ಷಾ ಅಂತ ಇದಕ್ಕೆ ಹೇಳ್ತಾರೆ, ಸಹನ ಸಹನ ಅಂತ ಇದಕ್ಕೆ, ಸಹನೆ ಆಫ್ ಕಾಮ ಅಂತ ಮಾತ್ರ ಇಲ್ಲ, ವಿಪರೀಕರ ಅದನ್ನ ಬಂದು ನಿರ್ಮೂಲ ಜಸ್ಟ್ ಕಂಪ್ಲೀಟ್ಲಿ ಕಿಲ್ ಸಚ್ ಥಾಟ್. ದೇಹದಿಂದಲೂ ಏನು ಮಾಡದೇ ಇರುವಂತದ್ದು ಅಂತ ಹೇಳ್ತಾರೆ. ಇದಕ್ಕೆ ಎರಡು ಮೂರು ಎಕ್ಸಾಂಪಲ್ಸ್ ಇಲ್ಲಿ ಇಂದ್ರಿಯ ನಿಗ್ರಹ ಪ್ರಕರಣ ಅಂತ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಏನಂದ್ರೆ ಒಂದು ಹೇಳ್ತಾರೆ, ಇದಕ್ಕೆ ಏನು ಎಕ್ಸಾಂಪಲ್ಸ್ ಬಂದು ಏನಂದ್ರೆ ಎಂತಾದ್ದು ಅಂತ ಹೇಳ್ತಾರೆ. ಈ ಕಾಮ ಅಂಬುದು ಬೇಸಿಕಲಿ ಹೇಳ್ತಾನಂತ, ಇದಕ್ಕೆ ಕಂಸನ ಒಂದು ಮಂತ್ರಿಗಳು ಅವನಿಗೆ ಇದು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಒಂದು ಚಿಕ್ಕ ಚಿಕ್ಕ ಒಂದು ವ್ಯಾಧಿ ಏನಾದ್ರು ನಮ್ಮ ದೇಹಕ್ಕೆ ಬಂದಿದೆ ಅಂದ್ರೆ, ಅದು ಇಫ್ ಯು ಸ್ಟಾರ್ಟ್ ಇಗ್ನೋರಿಂಗ್, ಅದು ವೃಕ್ಷ ತರ ದೊಡ್ಡದಾಗಿ ನಮ್ಮನ್ನೇ ಅದು ನಾಶ ಮಾಡ್ಬಿಡುತ್ತೆ. ಹಾಗೇನೆ ಈ ಕಾಮ, ಈ ದಿಸ್ ಇಸ್ ಅನ್ ಎನಿಮಿ, ಅಲ್ಲಿ ಹೇಳೋದು ಕಾಂಟೆಕ್ಸ್ಟ್ ಬೇರೆ. ಇದು ಕಾಮ ಅಂಬುದು ಇದು ಒಂದು ಅಂದ್ರೆ, ಕಾಮ ಅಂದ್ರೆ ಇಲ್ಲಿ ನಿಷಿದ್ಧ ಕರ್ಮ ಮಾಡುವಂತ ಆಲೋಚನೆಯಿಂದ ಕರ್ಮ ಮಾಡುವಿಕೆ ಅದನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಅದು ಕಾಮ ಇರೋವಾಗಲೇ ಅದನ್ನ ನಾಶ ಧ್ವಂಸ ಮಾಡಿಬಿಡು, ಇದು ಒಳ್ಳೇದಲ್ಲ ನನಗೆ ಅಂತ ತಿಳುವಳಿಕೆ ಅದಕ್ಕೆ ಉಂಟು ಮಾಡಿ ಅದನ್ನ ನಾಶ ಮಾಡು ಅಂತ ಒಂದು ಹೇಳ್ತಾರೆ. ಇನ್ನೊಂದನ್ನು ಇದಕ್ಕೆ ಎಕ್ಸಾಂಪಲ್, ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೀಗೆ ಒಂದು ಕೆಲವೊಮ್ಮೆ ನಮ್ಗೆ ಅನ್ಸೋದು, ಅಯ್ಯ ನನ್ಗೆ ಐ ಆಮ್ ಎವ್ರಿಥಿಂಗ್ ಇಸ್ ಅಂಡರ್ ಮೈ ಕಂಟ್ರೋಲ್, ನನ್ನ ನಾಲಿಗೆ ನನ್ನ ಚಪಲ ಎವ್ರಿಥಿಂಗ್ ಇಸ್ ಅನ್ ಕಂಟ್ರೋಲ್, ನಾನು ಇದು ತಕೊಂಡ್ರೂ ಏನಾಗಲ್ಲ, ಯಾಕಾಗಿ ನಾನು ಇದು ತಿಂದ್ರೂ ನಥಿಂಗ್, ಇಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಮೀ ಅಂತ ನಾವು ತಕೊಳಕ್ಕೆ ಪ್ರಯತ್ನ ಮಾಡ್ಬೋದು. ಮಾಡಿದ್ರೆ ಅದೂ ತಪ್ಪು, ಬಿಕಾಸ್ ನಮಗೆ ಇನ್ನು ನಾವು ಇನ್ನು ಸಾಧನಾ ಮಾರ್ಗದಲ್ಲಿ ಇದ್ದೀವಿ, ಇನ್ನು ನಮ್ಮಲ್ಲಿ ರಜೋಗುಣ ತಮೋಗುಣ ಇನ್ನು ಇದೆ, ಅದು ನಿಗ್ರಹ ಆಗಿಲ್ಲ. ಟೆಂಪರರಿಲಿ ನಾವು ಒಂದು ಇಂದ್ರಿಯವನ್ನ ನಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದೀವಿ, ಬಟ್ ಎನಿ ಮೂಮೆಂಟ್ ವಿ ಕ್ಯಾನ್ ಲೂಸ್ ಇಟ್. ಸೊ ನಾವು ಸಾಧನಾ ಮಾರ್ಗದಲ್ಲಿ ಇರೋವಾಗ ವಿ ಶುಡ್ ನಾಟ್ ಗಿವ್ ಇನ್, ಅಂದ್ರೆ ವಿಧಿ ನಿಷೇಧಗಳನ್ನ ನಾವು ಫಾಲೋ ಮಾಡ್ಲೇಬೇಕು. ನಮ್ಮಂತವರು ಅದಮ ಮನುಷ್ಯರು ಇದನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಲೇಬೇಕು ಅಂತ ಅದಕ್ಕೇನೋ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮತ್ತು ಅಲ್ಲಿನೇ ಒಂದು ಇನ್ನೊಂದು ಬರುತ್ತೆ, ಅಲ್ಲಿ ನಾರದರು ಹೇಳ್ತಾರೆ, ನಾವು ಸಂಸಾರದಲ್ಲಿ ಬಿದ್ದಿದ್ದೀವಿ, ಮನಸ್ಸು ಚಂಚಲವಾಗಿರುತ್ತೆ, ತುಂಬಾ ದುರ್ಬಲವಾಗಿರುತ್ತೆ, ಇದು ಹೇಗೆ ನಮ್ಮಂತವ್ರಿಗೆ ಇದೆಲ್ಲ ಸಾಧ್ಯ ಆಗತ್ತೆ, ತಪಸ್ಸಾಗಲಿ ತಿತೀಕ್ಷೆ ಆಗಲಿ ಹೇಗೆ ಸಾಧ್ಯ ಆಗತ್ತೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಈ ಭಾಗವತ ಧರ್ಮಗಳನ್ನ ಅಂದ್ರೆ ಬೇಸಿಕಲಿ ಈ ವಿಧಿ ನಿಷೇಧಗಳು, ಇದು ಭಾಗವತ ಧರ್ಮ 30 ಹೇಳಿರುವುದು ಒಂದು ಗುರುಕುಲದಲ್ಲಿ ಬರುವಂತ ಒಂದು ಒಂದು ಸ್ಟೂಡೆಂಟ್ಗೆ ಗುರುಗಳು ಹೇಳಿಕೊಡುವಂತದ್ದು, ಆ ಗುರು ಮಾಡಿ ತೋರಿಸ್ತಾನೆ, ಶಿಷ್ಯಂದ್ರು ಅದನ್ನ ನೋಡಿ ಅವರು ತಮ್ಗೆ ಈ ಆಚರಣೆಯಲ್ಲಿ ಇದನ್ನ ತರಬೇಕು. ಸೊ ಇತ್ತಂದ್ರೆ ಆ ದೇವರು ಆ ರೂಪದಿಂದ ನಿಂತು ನಮಗೆ ಅವನೇ ಮಾಡಿ ಮಾಡಿಸ್ತಾನ ಅಂತ ಅಲ್ಲಿ ಹೇಳ್ತಾರೆ. ಸೊ ಈ ತಿತೀಕ್ಷ ಆದ ಮೇಲೆ ನೆಕ್ಸ್ಟ್ ಬರೋದು ಮೌನಂ ಅಂತ ಹೇಳ್ತಾರೆ. ಮೌನಂ ಅಂದ್ರೆ ಪ್ರಸಿದ್ಧವಾದ ಅರ್ಥ, ಮೌನಂ ಅಂತ ಹೇಳುವಾಗ ಸೈಲೆನ್ಸ್ ಅಂತ ನಾವು ಅರ್ಥ ಮಾಡ್ತೀವಿ, ಅದು ತಪ್ಪಲ್ಲ. ಬಿಕಾಸ್ ಮೌನ ಅಂದ್ರೆ ಮನನ ಮಾಡೋದು ಅಂತಾನೆ ಅರ್ಥ. ಮೌನ ಅಂಬೋದಕ್ಕೆ ಮನನ ಅಂತ ಅರ್ಥ. ಮನನ ಮಾಡ್ಬೇಕಂದ್ರೆ ಇಟ್ಸ್ ಅ ಕಾಮನ್ ಸೆನ್ಸ್ ಆಲ್ಸೋ, ನಾವು ಏನೋ ಒಂದು ಮನಸ್ಸಲ್ಲಿ ಒಂದು ದೇವರ ಬಗ್ಗೆನೋ ಅಥವಾ ಲೌಕಿಕ ವಿಷಯ ಇರಬಹುದು, ಅದು ಯೋಚನೆ ಮಾಡ್ಬೇಕಂದ್ರೆ ಫಸ್ಟ್ ನಮ್ಮ ಬಾಯನ್ನ ನಾವು ಮುಚ್ಕೋಬೇಕು. ಬಾಯಿಂದ ನಾವು ಮಾತಾಡ್ತಾ ಇದ್ರೆ ವಿ ಕೆನಾಟ್ ರಿಯಲಿ ಥಿಂಕ್ ಡೀಪ್, ವಿ ಕೆನಾಟ್ ರೆಕಲೆಕ್ಟ್ ವಾಟ್ ವಿ ಲರ್ನ್ ಅಂಡ್ ಸ್ಟಾರ್ಟ್ ಥಿಂಕಿಂಗ್ ಆನ್ ದಟ್ ಥಿಂಕಿಂಗ್, ಥಾಟ್ ಪ್ರಾಸೆಸ್ ಬರೋದು ಕಷ್ಟ ಆಗತ್ತೆ. ಅದಕ್ಕೆ ಮೌನಂ ಅಂದ್ರೆ ಸೈಲೆನ್ಸ್ ಅಂತ, ಯಾವಾಗ ನಮ್ಮ ಸ್ಕೂಲಿಂದ ಅದೇ ಹೇಳ್ತಾರೆ ಸೈಲೆನ್ಸ್, 2 ಮಿನಿಟ್ ಸೈಲೆನ್ಸ್ ಆರ್ ಸೈಲೆನ್ಸ್ ಅಂತ ಹೇಳಿದಾಗ ಮಾತನ್ನ ನಿಲ್ಸಿಬಿಟ್ಟು ಮನಸ್ಸನ್ನ ಟರ್ನ್ ಆನ್ ಮಾಡ್ತೀವಿ. ಮಾಡಿ ಯಾವ ವಸ್ತು ದೇವರು, ಇಲ್ಲಿ ದೇವರ ವಸ್ತು, ದೇವರ ವಸ್ತುವನ್ನ ದೇವರ ಬಗ್ಗೆ ಚಿಂತನೆ ಮಾಡೋದು. ಅದಕ್ಕೆ ಮೌನಂ ಅಂದ್ರೆ ಬಾಯಿ ಮುಚ್ಚೋದು ಮಾತ್ರ ಅಲ್ಲ, ಮನಸ್ಸು ಶುಡ್ ಸ್ಟಾರ್ಟ್ ಆನ್ ಅಂಡ್ ಭಗವಂತನ ಬಗ್ಗೆ ಚಿಂತನೆ ಮಾಡೋದು. ಇಲ್ಲಿ ಮೌನ ಎಂಬುದನ್ನ ಇನ್ನೊಂದು ಅರ್ಥದಲ್ಲಿ ಯೂಸ್ ಮಾಡ್ತಾರೆ. ಯಾವುದು ಅಂದ್ರೆ ಚಿಂತನೆ ಮಾಡೋದು, ದೇವರ ಬಗ್ಗೆ ಚಿಂತನೆ ಮಾಡೋದು ಅಂತ ಸ್ಥೂಲವಾಗಿ ಹೇಳೋದು ಒಂದು. ಇನ್ನೊಂದು ವಿಶೇಷವಾಗಿ ಮಾತು, ಮಾತನ್ನ ನಿಲ್ಸಿದ್ದೀವಿ ಇವಾಗ, ಮಾತು ತಿರ್ಗಾ ನನ್ನ ಬಾಯಿಯಿಂದ ಬರಕ್ ಮುಂಚೆ ಅದು ಎಲ್ಲಿಂದ ಬರುತ್ತ, ಹೇಗೆ ಬರುತ್ತ, ನಮಗೆ ಹೇಗೆ ಬರುತ್ತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಅಂತಾರೆ. ಅಂದ್ರೆ ಅದು ಯಾಕೆ ಕೊಟ್ಟಿದ್ದ ಅಂತ ಹೇಳಿ, ದೇವರು ಈ ಒಂದು ದೇಹದಲ್ಲಿ ತಾನು ವಿಶೇಷವಾಗಿ ಪ್ರವೇಶ ಮಾಡಿದ್ದಾಗೆ, ಆ ಶಿಶುವಲ್ಲೇ ನಾವು ಒಂದು ಗರ್ಭದಲ್ಲಿ ಇರುವಾಗ ಅವನು ಪ್ರವೇಶ ಮಾಡಿದ್ದಾಗೆ ಆ ಮಾತಲ್ಲಿ ಅಗ್ನಿಯನ್ನ ಇಟ್ಟು, ವಾತಾಪಿಯನ್ನ ಇಟ್ಟಿದ್ದಾನೆ, ಅಗ್ನಿಯನ್ನ ಇಟ್ಟು ಆ ಮಾತು ಅಲ್ಲಿ ನಿಂತು ಅವನೇ ಮಾತಾಡಿಸ್ತಾನೆ, ಮಾಡಿ ಮಾಡಿಸ್ತಾ ಇದ್ದಾನೆ, ಕೇಳಿ ಕೇಳಿಸ್ತಾನೆ ಅವನು. ಸೊ ಹೀಗೆ ಅವನು ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಈ ಮಾತು, ಈ ಮಾತಿಗೆ ಬೇಕಾದ ಅಕ್ಷರಗಳು, ಈ ಅಕ್ಷರಗಳು ಜೋಡಣೆ, ಆ ಒಂದು ಅನುಪ್ರವಿದ ಕ್ರಮ, ಮತ್ತು ಅಲ್ಲಿ ಇರುವಂತಹ ಮಾತ್ರಗಳು ಅಂದ್ರೆ ಒಂದು ಅಕ್ಷರಕ್ಕೇನೆ ಇನ್ನೊಂದು ಅಕ್ಷರಕ್ಕೇನೆ ಇರುವಂತಹ ಒಂದು ಗ್ಯಾಪ್, ಒಂದು ವರ್ಡ್ಗೇನು ಇನ್ನೊಂದು ವರ್ಡ್ಗೇನು ಇರುವಂತ ಗ್ಯಾಪ್, ಮತ್ತು ಸ್ವರಗಳಿಂದ ಆ ಒಂದು ನಾವು ಅದನ್ನ ವೆದರ್ ವಿ ಆರ್ ಕಂಡಮಿಂಗ್ ದ ಥಾಟ್ ಆರ್ ವೆದರ್ ವಿ ಆರ್ ಅಪ್ರೂವಿಂಗ್ ದ ಥಾಟ್ ಅಂತ ಅನುದಾತ್ತ ಉದಾತ್ತ ಸ್ವರಗಳನ್ನ ಹಾಗೆ. ಸೊ ಇಷ್ಟು ದೇವರು ಕೊಟ್ಟಿದ್ದಾನೆ. ಯಾತಕ್ಕೆ? ದೇವರನ್ನ ತಿಳ್ಕೊಳ್ಳುವುದಕ್ಕೆ. ದೇವರನ್ನ ತಿಳ್ಕೋಬೇಕು, ದೇವರನ್ನ ಬಗ್ಗೆ ತಿಳ್ಕೊಂಡು ನಮ್ಮ ನಮ್ಮ ಮನಸ್ಸಲ್ಲಿ ಅದನ್ನ ಯಾವ ನಮ್ಮ ಗುರುಗಳು ಏನೋ ಒಂದು ಹೇಳ್ತಾರೆ, ಹೇಳೋವಾಗ ಅಲ್ಲಿ ಶ್ರದ್ಧೆ ಇಟ್ಟು ನಮ್ಮ ಕಿವಿ ದ್ವಾರ ಆ ಅಕ್ಷರಗಳಿಗೆ ಏನ್ ಅರ್ಥ, ಎಷ್ಟೆಷ್ಟು ಅರ್ಥ ಇರ್ದ ಎಂಬುದನ್ನ ಈ ದೇವತೆಗಳ ಮೂಲಕವಾಗಿ ನಮ್ಮ ಮನಸ್ಸಿಗೆ ಹಾಕ್ತಾರ, ಮನಸ್ಸಲ್ಲಿ ತಂದು ಇಟ್ಟಿದ್ದಾರೆ. ಅದನ್ನ ನಾವು ಸ್ಮರಣೆ, ಹಿಂದೆ ನಾವು ನಮ್ಮ ಗುರುಗಳಿಂದ ಕೇಳಿದ್ದನ್ನ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿ ಸ್ವಲ್ಪ ಒಂದು ಪಾಸ್ ಕೊಡು. ಮಾತಾಡ್ಲಿಕ್ಕೆ ಮುಂಚೆ ಮೌನ, ಊಟಕ್ಕೆ ಮುಂಚೆ ಮೌನ ಅಂತ ಹೇಳ್ತಾರೆ. ಮಾತಾಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ, ಇದು ದೇವರು ಕೊಟ್ಟ ಶಬ್ದಗಳು, ದೇವರು ಕೊಟ್ಟ ಮನಸ್ಸು, ದೇವರು ಕೊಟ್ಟ ಬಾಯಿ. ಈ ಬಾಯಿಯಿಂದ ಯಾಕೆ ಕೊಟ್ಟಿದ್ದಾನೆ? ಅವನ ಬಗ್ಗೆ ಮಾತಾಡ್ಲಿಕ್ಕೆ, ಅವನ ಅಕ್ಷರಗಳು ಅವನದ್ದೇ ಎಲ್ಲವೂ. ಸೊ ಅವನ ಹತ್ರ ಒಂದು ಪರ್ಮಿಷನ್, ಅವರ ಹತ್ರ ಒಂದು ದೇವರೇ ನಾನು ನಿಮ್ಮ ಬಗ್ಗೆ ಮಾತಾಡ್ತೀನಿ, ಆ ಒಂದು ದೇವರ ಬಗ್ಗೆ ದೇವರು ನನ್ನಿಂದ ಮಾತಾಡಿಸ್ತಾನ ಅಂತ ತಿಳ್ಕೋಬೇಕು. ಈ ಶಬ್ದಗಳನ್ನ ಇನ್ನೊಂದು ಕಡೆ ಉಪಯೋಗ ಮಾಡಬಾರ್ದು, ಅಂದ್ರೆ ದೇವರನ್ನ ಬಿಟ್ಟು ಬೇರೆ ಕಡೆ ಈ ಶಬ್ದಗಳನ್ನ ಉಪಯೋಗ ಮಾಡಬಾರ್ದು. ಅಂದ್ರೆ ಇಲ್ಲಿ ಒಂದು ಕಾಂಟ್ರಡಿಕ್ಷನ್ ಬರುತ್ತೆ ನಮ್ಗೆ, ಎಲ್ಲವೂ ದೇವರದು, ಆ ಅಂದ್ರೆ ಅಕ್ಷತನಕ ಎಲ್ಲವೂ ದೇವರದ ಅಕ್ಷರ ಆದ್ರೆ ನಾವು ಏನ್ ಮಾತಾಡಿದ್ರು ದೇವರದೇ ಆಗತ್ತೆ, ಯಾಕೆ ಚಾಡಿ ಮಾತಾಡಬಾರ್ದು, ಯಾಕೆ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅಂದ್ರೆ ಅಲ್ಲಿ ನಮ್ಮ ಮನಸ್ಸು ದೇವರ ಹತ್ರ ಹೋಗೋದಿಲ್ಲ, ದೇವರ ಹತ್ರ ಡೈರೆಕ್ಟ್ ಆಗಿ ಅದು ಹೋಗೋದಿಲ್ಲ. ಅದು ದೇವತೆಗಳಿಗೆ ಮಾಡುವಂತ ಕೆಲಸ. ದೇವತೆಗಳು ಏನು ಬೈದ್ರು ಏನು ಮಾತಾಡಿದ್ರು ಅವರು ನೋಡುವಂತ ತಾಕತ್ತು ಸಾಮರ್ಥ್ಯ ಅವ್ರಿಗೆ ಉಂಟು, ನಮಗೆ ಇಲ್ಲ. ನಮ್ಗೆ ಡೈರೆಕ್ಟ್ ಆಗಿ ದೇವರ ಮೇಲೆ ಇರುವಂತಹ ಸ್ತೋತ್ರಗಳು ಹೇಳಿದ್ರೆ ನಮ್ಗೆ ದೇವರಲ್ಲಿ ಮನಸ್ಸು ಹೋಗುತ್ತೆ. ಸೊ ಅಂತ ಅದಕ್ಕೆ ಬಳಸಬೇಕು, ದೇವರ ಬಗ್ಗೆ ಹೇಳಕ್ಕೆ ಬಳಸಬೇಕು, ದೇವರು ಕೊಟ್ಟ ಮಾತು. ಸೊ ಆ ಮಾತುಗಳನ್ನ ದೇವರ ಬಗ್ಗೆ ಬಳಸಬೇಕು. ಇದನ್ನ ಯೋಚನೆ ಮಾಡಿ ನಾವು ಮಾತಾಡಬೇಕಂತ. ಸೊ ಇದು ಮೌನಂ ಅಂತ ಹೇಳ್ತಾರೆ ಇದನ್ನೇ. ಅದರ್ವೈಸ್ ಏನಾಗತ್ತಂದ್ರೆ ನಾವು ಬಂದು ಆ ಒಂದು ಕಳ್ಳರಾಗ್ತೀವಿ, ಅದು ಇನ್ನೊಂದು ಕಡೆ ಹೇಳ್ತಾರೆ. ನಾವು ಕದ್ದುತ್ತೀವಿ ಭಗವಂತನ ಅಕ್ಷರಗಳನ್ನ ಕದ್ದು ಭಗವಂತನಿಗೆ ಕೊಡದೆ ಉಳಿದ ಕಡೆ ಇಡ್ತಾ ಇದ್ದೀವಿ ಅಂತ, ಅದು ಒಂದು ತಪ್ಪು ಆಗ್ಬಿಡುತ್ತೆ. ಆದ ಕಾರಣದಿಂದ ಆ ಒಂದು ಮೌನಂ, ಆ ಮನನ ಮಾಡಿ ಯೋಚನೆ ಮಾಡಿ ಬಾಯಿಂದ ಆ ಮಾತನ್ನ ಆಡಬೇಕು. ಯಾಕೆಂದ್ರೆ ಈ ಜನ್ಮದಲ್ಲಿ ಈ ಬಾಯನ್ನ ಕೊಟ್ಟಿದ್ದಾನೆ. ಮಾತನಾಡುವ ಕೆಪಾಸಿಟಿ ಇರುವಂತ, ಮನನ ಮಾಡುವ ಕೆಪಾಸಿಟಿ ಇರುವಂತ ಮನಸ್ಸ ಮಾತು, ಎರಡನ್ನು ದಾಂಪತ್ಯವನ್ನ ಮನಸ್ಸು ಮತ್ತು ಮಾತು ಅಂಬೋ ದಾಂಪತ್ಯವನ್ನ ಇಲ್ಲಿ ಕೊಟ್ಟಿದ್ದಾನೆ. ಅದನ್ನ ನಾವು ದುರುಪಯೋಗ ಮಾಡಬಾರದು. ಮಾಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಅದನ್ನ ಅವನು ಕೊಡೋದಿಲ್ಲ. ಸೊ ಹಾಗೆ ನಮ್ಗೆ ಅದು ಆಗ್ತಾ ಇಲ್ಲ. ಏನ್ ಮಾಡೋದು ಅಂದ್ರೆ ಅಟ್ಲೀಸ್ಟ್ ಒನ್ಸ್ ಬೆಳಿಗ್ಗೆನಾರು ಅದಕ್ಕೆ ನಾವು ಜಪ ಏನಾರು ಮಾಡೋವಾಗ ಮೌನವಾಗಿ ಮಾಡುವಂತ ಉಪಾಂಶ ಮೌನದಿಂದ ಮಾಡ್ರಿ, ಮನನ ಮಾಡ್ರಿ. ಜಪ ಮಾಡುವ ಮೆಥಡೇ ಅದೇ, ಸ್ವಲ್ಪ ಹೊತ್ತಿನಾರ ಈ ಬಾಯನ್ನ ಮುಚ್ಚಿ ಒಳಗೆ ಮನಸ್ಸನ್ನ ಆನ್ ಮಾಡಿ ಅಲ್ಲಿ ಚಿತ್ತವನ್ನ ಉಪಯೋಗ ಮಾಡಿ ದೇವರನ್ನ ಬಗ್ಗೆ ಚಿಂತನೆ ಮಾಡೋದು. ಹೀಗೆ ಆಗಬೇಕು, ಹಿಂದೆ ಆಗಿಲ್ಲ ಮುಂದೆ ಆಗಬೇಕು ಎಂಬ ಪ್ರಾರ್ಥನೆ. ಬಟ್ ನಮ್ಮ ಪಾಪ, ಸೊ ಅದಕ್ಕೆ ಪ್ರಾಯಶ್ಚಿತ್ತ. ಅಟ್ಲೀಸ್ಟ್ ಇದನ್ನಾರ ನಾವು ಬಳಸಬೇಕು ಅಂತ ಅಲ್ಲಿ ಮೌನ ಬಗ್ಗೆ ಹೇಳ್ತಾ ಇದ್ದಾರೆ. ಮೌನ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಸ್ವಾಧ್ಯಾಯ ಅಂತ ಹೇಳ್ತಾರೆ. ಸ್ವಾಧ್ಯಾಯ ಅಂತ ಹೇಳುವಾಗ ಸ್ವಾಧ್ಯಾಯ ಅಂದ್ರೆ ನಾವು ಅಂದ್ರೆ ಸ್ವಾಧ್ಯಾಯ ಅಂಬುದು ಎರಡು ಮೂರು ರೀತಿಯಿಂದ ಹೇಳ್ತಾರೆ. ಸ್ವಾಧ್ಯಾಯ ಅಂದ್ರೆ ನಮ್ಮ ನಮ್ಮ ಶಾಖ ಅಂದ್ರೆ ನಮ್ಮ ನಮ್ಮ ಶಾಖ ಅಂದ್ರೆ ಅದು ಗಂಡಸರಿಗೆ ಆಗವಾಗ ಅವ್ರು ಯಾವ ವೇದಿಗಳು ಯಾವ ಋಗ್ವೇ ಏನು ಋಗ್ವೇದ ಸಾಮದಲ್ಲಿ ಅವ್ರು ಯಾವ ಯಾವ್ದು ಯಾವ ಶಾಖೆ ಏನವರು ಅದನ್ನ ಫಸ್ಟ್ ಅಧ್ಯಯನ, ವಾಟ್ ಎವರ್ ಇಸ್ ಯುವರ್ ಆನ್ಸೆಸ್ಟರ್ಸ್ ಹ್ಯಾವ್ ಬಿನ್ ಡೂಯಿಂಗ್ ಅದನ್ನ ಅಧ್ಯಯನ ಮಾಡಬೇಕು ಅಂತ ಇದೆ. ಅದು ಒಂದು ಸ್ವಾಧ್ಯಾಯ ಅಂತ ಹೇಳೋದು. ಇನ್ನೊಂದು ಸ್ವಾಧ್ಯಾಯ ಅಂತ ನಮ್ಗೆ ಏನಾಗುತ್ತೆ, ನಮ್ಗೆ ವೇದಾಧಿಕಾರವೇ ಇಲ್ಲ, ನಮ್ಗೆ ಏನೋ ಅದು ಆಗತ್ತೆ ಅಂದ್ರೆ ಸ್ವಾಧ್ಯಾಯ ಅಂದ್ರೆ ಆ ಒಂದು ವೇದಕ್ಕೆ ಅನುಗುಣವಾಗಿ ಇರುವಂತ ಆ ಗ್ರಂಥಗಳನ್ನ ಅದನ್ನ ನಾವು ಅಧ್ಯಯನ ಮಾಡಬೇಕು. ಗುರುಗಳು ಹೇಳಿಕೊಟ್ಟ ರೀತಿಯಿಂದ ಅದನ್ನ ಅಧ್ಯಯನ ಮಾಡಬೇಕು ಅಂತ ಒಂದು. ಇನ್ನೊಂದು ಗುರುಗಳು ಹೇಳಿಕೊಟ್ಟ ರೀತಿಯಿಂದ ಅಂದ್ರೆ ಗುರುಗಳು ಹೇಗೆ ಹೇಳ್ಕೊಡ್ತಾರ ಅಂದ್ರೆ ಅವರು ಫಸ್ಟ್ ಸ್ವಾಧ್ಯಾಯ ಮಾಡ್ಕೊಳ್ತಾರೆ. ಇಲ್ಲಿ ಸ್ವ ಅಂತ ಹೇಳುವಾಗ ಭಗವಂತ ಅಂತ ಹಾಕುತ್ತಾರೆ. ಸ್ವ ಅಂತ ಸ್ವತಂತ್ರ, ಸ್ವತಂತ್ರನಾದ ಭಗವಂತನಲ್ಲಿ ಚಿಂತನೆ. ಸ್ವತಂತ್ರ ಅಂದ್ರೆ ಏನ್ ಹೇಳಿಕೊಡುವುದಕ್ಕೆ ಮುಂಚೆನು ಭಗವಂತ ನನ್ನ ಒಳಗೆ ಇರುವಂತ ಈ ಭಗವಂತ ಎಲ್ಲ ಕಡೆನೂ ಇದ್ದಾನೆ ಅಂತ ತಿಳ್ಕೊಂಡು ಯಾವುದೇ ಹೇಳಿಕೊಟ್ಟನು ಆ ಭಗವಂತನ ಸ್ವತಂತ್ರ ಗುಣ ಎದ್ದು ಕಾಣುವಂತೆ ನಾವು ಎಲ್ರೂ ಪರತಂತ್ರ, ಎಲ್ರೂ ಲಕ್ಷ್ಮಿಯಿಂದ ಎಲ್ರೂ ಪರತಂತ್ರ ಆ ಒಂದು ಜ್ಞಾನವನ್ನ ಕೊಡುವಂತ ರೀತಿಯಲ್ಲಿ ಹೇಗೆ ಗುರುಗಳು ಹೇಳಿಕೊಟ್ಟಿದ್ದಾರೋ ಆ ರೀತಿಯಿಂದ ಅಧ್ಯಯನ ಮಾಡ್ಬೇಕು. ಇಲ್ಲಿ ಸ್ವ ಅಂದ್ರೆ ಇನ್ನೊಂದು ಅದು ಹೇಳಿದ್ದಾರೆ. ಇಲ್ಲಿ ಹೇಳೋದು ಯಾವ್ದು ಅಂದ್ರೆ ಸ್ವ ಅಂದ್ರೆ ನಮ್ಮ ಒಳಗೆ, ಸ್ವ ಅಂದ್ರೆ ನನ್ನದು ಅಂತ ಹೇಳ್ತೀವಿ. ನನ್ನ ಒಳಗೆ, ನನ್ನ ಒಳಗೆ ಅಂದ್ರೆ ನನ್ನ ಬಿಂಬ, ನನ್ನ ಬಿಂಬ. ಸ್ವ ಅಂದ್ರೆ ನನ್ನ ಬಿಂಬ, ಅಧಿ ಅಧಿ ಅಂದ್ರೆ ಆ ನನ್ನ ಬಿಂಬ, ನನ್ನ ಒಳಗೆ ಇರುವಂತ ಈ ಬಿಂಬ ಇದ್ದಾನೆ ಅವನೇ ಅಧಿಕನಾಗಿದ್ದಾನೆ ಅಂದ್ರೆ ಶ್ರೇಷ್ಠನಾಗೆ. ಅಂದ್ರೆ ಸ್ವ ಅಂದ್ರೆ ನನ್ನ ಒಳಗೆ ಅಂತ ಚಿಂತನೆ ಮಾಡಿ, ಸ್ವ ಅಂದ್ರೆ ನನ್ನ ಸ್ವಭಾವ ಅಂದ್ರೆ ನನ್ನ ಜೀವನ ಒಳಗೆ ಇರುವಂತ ಬಿಂಬ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಆ ಬಿಂಬರೂಪಿಯನ್ನ ಚಿಂತನೆ ಮಾಡಿ ಆ ಬಿಂಬರೂಪಿ ಅವನು ಸರ್ವೋತ್ತಮನಾಗಿ ಸ್ವತಂತ್ರನಾಗಿ ಅಧಿಕ ಅಧಿ ಅಂದ್ರೆ ಅಧಿಕನಾಗಿದ್ದಾನೆ, ಉಚ್ಚನಾಗಿದ್ದಾನೆ ಅಂದ್ರೆ ಎಲ್ಲರನ್ನೂ ಮೀರಿ ನಿಂತಿದ್ದಾನೆ ಅವನೇ ಅಂತ ಚಿಂತನೆ ಮಾಡಿ ಅಧಿ ಅಯ ಅಯ ಅಂದ್ರೆ ಅಯ ಪಯ ಗತವಂತ ಜ್ಞಾನ ಅಂತ ಅವನು ಜ್ಞಾನಮಯನಾಗಿದ್ದಾನೆ. ಅವನು ಅವನ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ನನ್ನ ಒಳಗೆ ಇರುವಂತ ಬಿಂಬನಲ್ಲಿ ಅನ್ವಯ. ಏನೇ ನೀವು ಉಪಾಸನೆ ಮಾಡಿದ್ನು, ಏನೇ ದೇವಸ್ಥಾನಕ್ಕೆ ಹೋಗಿ ನೋಡಿದ್ನು ಆಯ್ತು, ಅಥವಾ ನೀವು ಭಾಗವತ ರಾಮಾಯಣ ಓದೋವಾಗ್ಲೇನೋ ಆಯ್ತು, ಆವಾಗ ನೀವು ಅಲ್ಲೇ ನಿಲ್ಲದೆ ನಮ್ಮನಲ್ಲಿ ಸ್ವಾಧ್ಯಾಯ ಅಂದ್ರೆ ನಮ್ಮ ಒಳಗೆ ಇರುವಂತ ಉತ್ತಮನಾದಂತ ಭಗವಂತನಲ್ಲಿ ಕನೆಕ್ಟ್ ಮಾಡಿ ಅಲ್ಲಿ ಜ್ಞಾನ, ಅವನ ಬಗ್ಗೆ ಜ್ಞಾನ, ಅವನೇ ಹೊರಗೆ ಯಾ ಅಂದ್ರೆ ಎಲ್ಲ ಕಡೆನೂ ಇದ್ದಾನೆ. ಅಯ ಅಯ ಅಂದ್ರೆ ಜ್ಞಾನ, ಯಾ ಅಂದ್ರೆ ಅವನು ಎಲ್ಲ ಕಡೆನೂ ವ್ಯಾಪ್ತನಾಗಿದ್ದಾನೆ. ಸ್ವಾಧ್ಯಾಯ ಸ್ವಾಧ್ಯಾಯ ಅಂದ್ರೆ ಬಿಂಬನ ಬಗ್ಗೆ ತಿಳ್ಕೊಳ್ಳುವಂತ ರೀತಿಯಿಂದ ನಾವು ಚಿಂತನೆ ಮಾಡ್ಬೇಕು. ಯಾವಾಗ ಚಿಂತನೆ ಮಾಡಿದನು, ಯಾವಾಗ ಯಾವ ಪುಸ್ತಕ ಯಾವ ಗ್ರಂಥವನ್ನು ಓದಿದನು, ಯಾವ ದೇವ ಪೂಜೆ ಏನ್ ನೋಡಿದ್ರು ನಮ್ಮ ಬಿಂಬನಲ್ಲಿ ಅನ್ವಯಿಸಿಕೋಬೇಕು ಅಂತ ಅಲ್ಲಿ ಸ್ವಾಧ್ಯಾಯ ಎಂಬುದನ್ನ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಬರೋದು, ಎಲ್ಲವೂ ಏನ್ ಇವನ್ ನಿಮ್ಮ ಕೃಷ್ಣ ರಾಮ ಗೋವಿಂದ ದಶಾವತಾರ ಏನ್ ಹೇಳಿದ್ರು ಈ ಬಿಂಬನಲ್ಲಿ ಎಲ್ಲಾ ನಾಮವು ಈ ಬಿಂಬನಿಗೆ ಅನ್ವಯ ಮಾಡ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಬರೋದು ಆರ್ಜವ ಅಂತ ಹೇಳ್ತಾರೆ. ಆರ್ಜವ ಅಂದ್ರೆ ಜನರಲ್ ಮೀನಿಂಗ್ ಇಸ್ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಂತ ನೋಡಿದೀವಿ. ಸ್ಟ್ರೈಟ್ ಫಾರ್ವರ್ಡ್ನೆಸ್ ಹೇಗೆ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ಏನು, ಆರ್ಜವ ಅಂದ್ರೆ ಏನು ಅಂದ್ರೆ ಮನೋವಾಕ್ಕಾಯ, ನಮ್ಮ ಮನಸ್ಸು ವಾಕ್ ಮಾತು ನಮ್ಮ ದೇಹ ಎಲ್ಲದರಲ್ಲಿನ್ನು ಏಕಮುಖತೆ ಇರಬೇಕು. ಈ ಶುಡ್ ಬಿ ಇನ್ ಟ್ಯೂನ್. ಮನಸ್ಸೊಂದು ಯೋಚನೆ ಮಾಡೋದು ಬಾಯಿಂದ ಬೇರೆ, ಹೇಳೋದು ಮಾಡೋ ಕೆಲಸ ಬೇರೆ, ಹೀಗಿರಬಾರ್ದು. ಎಲ್ಲವೂ ಪ್ರಾಮಾಣಿಕತೆಯಾಗಿರಬೇಕು ಅಂತ ಒಂದು ಆನೆಸ್ಟಿ ಅಂತ ಹೇಳ್ತೀವಲ್ಲ, ಆನೆಸ್ಟಿ ಆರ್ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಂತ, ಅದು ಆರ್ಜವಕ್ಕೆ ಹೇಳುವಂತ ಮುಖ್ಯ ಉದ್ದೇಶ. ಬಟ್ ಇಲ್ಲಿ ಆರ್ಜವಕ್ಕೆ ಏನ್ ಹೇಳ್ತಾರೆ, ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತಾರೆ. ಅಂದ್ರೆ ಇದು ಭಗವತ್ ಪರವಾಗಿ ಹೇಳ್ತಾರೆ. ಭಗವತ್ ಪರವಾಗಿ ಹೇಗೆ ಅಂದ್ರೆ, ನಮ್ಮ ಮನಸ್ಸು ವಾಕ್ ಕಾಯ, ನಮ್ಮ ಮನಸ್ಸು ನಾವು ಸರಿಯಾಗಿ ದೇವರು ಸ್ವತಂತ್ರ ಅವನೇ ಎಲ್ಲ ಮಾಡಿ ಮಾಡಿಸ್ತಾನಂತ ನಮ್ಮ ಮನ ವಾಕ್ ಹೇಳ್ತಾ ಇರ್ತಾ, ಮನಸ್ಸಲ್ಲಿ ನಾವು ಹರಿತಾಂಸಾರ ಎಲ್ಲ ಓದೋವಾಗ ಆ ಚಿಂತನೆಯನ್ನ ನಾವು ಮಾಡ್ತಾನೆ ಇರ್ತೀವಿ. ಇದ್ರೂ ನಾವು ಮಾಡುವಂತ ಕಾರ್ಯ ಬರೋವಾಗ, ವೆನ್ ವಿ ಡೂ ದ ಆಕ್ಷನ್, ನಾವು ಏನ್ ಮಾಡುವಾಗ್ಲೂ ಆವಾಗ ನಮ್ಗೆ ಬಿಟ್ರೆ ಇರ್ತದೆ, ನಾನೇ ಮಾಡ್ತಾ ಇದ್ದೀನಿ, ನನ್ನ ಮಗ. ಸೊ ಆ ತಿಳುವಳಿಕೆ ಬರೋದಿಲ್ಲ ಮನೋವಾಕ್ ಕಾಯದಲ್ಲಿ. ಮೋಸ್ಟ್ ಆಫ್ ಸಮಟೈಮ್ಸ್ ವಾಕ್ಲೇನು ಬರೋದಿಲ್ಲ, ಸಮಟೈಮ್ಸ್ ಮನಸ್ಸಲ್ಲಿ ಬರೋದಿಲ್ಲ. ಬಟ್ ಮನೋವಾಕ್ ಇಟ್ಕೊಂಡ್ರು ಕಾರ್ಯದಲ್ಲಿ, ಕಾಯದಲ್ಲಿ ಮಾಡುವಂತ ಮಾಡೋವಾಗ ಅದು ಆ ಚಿಂತನೆ ಬರೋದಿಲ್ಲ ನಮ್ಗೆ. ಅದಕ್ಕೆ ಒಂದು ಎಕ್ಸಾಂಪಲ್ ಯಾಕೆ ಹೇಳ್ತಾರೆ ಅಂದ್ರೆ, ಇದಕ್ಕೆ ಕನೆಕ್ಟೆಡ್ ಟು ದಟ್ ಹೇಳ್ತಾರೆ, ನಮ್ಮ ಮನೆಯಲ್ಲಿಯೇ ದೇವರು ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದೀವೆಲ್ಲ, ಯಾಕೆ ಗುಡಿಗೆ ಹೋಗ್ಬೇಕು, ಯಾಕೆ ಟೆಂಪಲ್ ಹೋಗ್ಬೇಕು, ಯಾಕೆ ಮಠಕ್ಕೆ ಹೋಗ್ಬೇಕು ಅಂತ ಬರುವಾಗ ಅದಕ್ಕೆ ಹೇಳ್ತಾರೆ, ಇದು ಅನುಸಂಧಾನ ಮಾಡಿ ಆಚರಣೆ ಮಾಡ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಯಾಕೆಂದ್ರೆ ಅಲ್ಲಿ ತಟ್ಟೆ ಇರುತ್ತೆ, ಏನು ಪುಷ್ಪಗಳು ಇರುತ್ತೆ, ಪ್ರಸಾದ ಇರುತ್ತೆ, ಅಲ್ಲಿ ಕ್ಲಿಯರ್ ನಾಲೆಡ್ಜ್ ಇಸ್ ದೇರ್ ಫರ್ ಅಸ್. ಈ ತಟ್ಟೆ ದೇವಸ್ಥಾನದ್ದು, ಇದು ಬಂದು ಈ ಪ್ರಸಾದ ಈ ದೇವಸ್ಥಾನದಲ್ಲಿ, ಅದು ದೇವಸ್ಥಾನ ಅಡಿಗೆ ಮನೆಯಲ್ಲಿ ಮಾಡಿದ್ದು, ನಂದಲ್ಲ ಅಂಬ ದೇವಸ್ಥಾನದಲ್ಲಿ ನೋಡುವಂತ ಪ್ರತಿ ವಸ್ತುಗಳು ಇದ್ದಾಗ ಅದು ನನ್ನದಲ್ಲ ಅಂಬುದು ಕಾರ್ಯದಲ್ಲಿನೂ ಬಂದು ಬಿಡುತ್ತೆ, ಕಾರ್ಯದಲ್ಲಿ ಬರುತ್ತೆ. ಮನಸ್ಸಲ್ಲಿ ಚಿಂತನೆ ಏನೋ ಹರಿಕದಾಮ್ ಸರ ಚೂರು ಚಾರು ಸ್ವಲ್ಪ ಅರ್ಥ ಆಗಿದೆ ಅಂತ ಕಾಣಿಸಲ್ಲ, ಸೊ ಸ್ವಲ್ಪ ಚಿಂತನೆ ಬರುತ್ತೆ, ಬಾಯಿಂದಲೂ ಒಂದು ಹರಿಕದಾಮ್ ಸಾರ ಏನೋ ಬರ್ತಾ ಇರುತ್ತೆ. ನೋಡೋವಾಗ ಇದು ದೇವಸ್ಥಾನ, ಇದು ನನ್ನದಲ್ಲ, ನನ್ನ ಮನೆ ಅಲ್ಲ ಅಂಬೋ ಚಿಂತನೆನೂ ಒಂದು ಬರುತ್ತೆ. ಸೊ ಅಲ್ಲಿ ಮಾಡೋವಾಗ ಇಟ್ ಬಿಕಮ್ಸ್ ಎ ಲಾಟ್ ಈಸಿಯರ್. ಸೊ ಅದಕ್ಕೆ ಸಾಧು ಸಂಘ ಅಂತ ಹೇಳೋವಾಗ್ಲೂ ಆ ಸಾಧು ಸಂಘ ಎಲ್ಲರೂ ಸೇರೋವಾಗ ನನ್ನದಲ್ಲ ಅಂಬೋ ಒಂದು ಫೀಲಿಂಗ್ ಬರೋದು, ಇಟ್ ಬಿಕಮ್ಸ್ ಲಿಟಲ್ ಈಸಿಯರ್ ಆಗತ್ತೆ. ಸೊ ಆರ್ಜಮ್ ಅದು ಒಂದು ಹೇಳ್ತಾರೆ. ಇನ್ನೊಂದು ಆರ್ಜಮ್ ಏನ್ ಹೇಳ್ತಾರೆ ಅಂದ್ರೆ, ಆ ಮನೋವಾಕ್ ಕಾಯದಿಂದ ಈ ಭಗವಂತನ ಚಿಂತನೆ ಬಂದಾಗೆ ಅಲ್ಲಿನೂ ಭಗವಂತ ಎಲ್ಲದಲ್ಲಿನೂ ಅವನೇ ಸರ್ವೋತ್ತಮನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಹಾಗೆ ನಾವು ಕಾರ್ಯದಲ್ಲಿನೂ ಇಡಬೇಕು, ಮನಸ್ಸಲ್ಲಿ ಅವನು ದೊಡ್ಡವ, ವಾಕಿನಲ್ಲಿ ಅವನು ದೊಡ್ಡವ. ಪೂಜೆ ಮಾಡುವಾಗ ಅಲ್ಲಿ ನಾವು ತಾರತಮ್ಯ ಪ್ರಕಾರ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡಿ ಇರೋದು, ಇದೆಲ್ಲ ಮಾಡೋದಿಲ್ಲ. ಮನಸ್ಸಲ್ಲಿ ಯಾವತ್ತೂ ಮನಸ್ಸಲ್ಲಿ ಹೇಗಿದೆಯೋ ಹಾಗೆ ಆ ಕಾರ್ಯ ಮಾಡುವಾಗ ಅಲ್ಲಿ ಕಾರ್ಯದಲ್ಲಿನೂ ನಮ್ಗೆ ಇರಬೇಕು, ಭಗವಂತ ಸರ್ವೋತ್ತಮ ಅಂಬೋದು ಇರಬೇಕು ಅಂತ ಅಲ್ಲಿ ಹೇಳ್ತಾರೆ, ಆರ್ಜವಮ್ಮಗೆ ಹೇಳ್ತಾರೆ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಬರೋದು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂದ್ರೆ ಎರಡು ಮೂರು ರೀತಿಯಿಂದ ಹೇಳ್ತಾರೆ. ಒಂದು ನಮ್ಗೆ ಪ್ರಸಿದ್ಧವಾಗಿ ಇರೋದು ಬ್ರಹ್ಮಚರ್ಯ ಅಂದ್ರೆ, ಇಫ್ ಯು ಆರ್ ಅನ್ಮ್ಯಾರಿಡ್ ಆಗಿದ್ರ ಆ ಗುರುಕುಲದಲ್ಲಿ ಇರುವಾಗ ಹೇಳ್ತಾರೆ, ಗುರುಕುಲದಲ್ಲಿ ಅವನು ಓದೋ ತನಕ. ಇದಕ್ಕೆ ಡಿಫ್ರೆಂಟ್ ಆಶ್ರಮ ಬ್ರಹ್ಮಚರ್ಯ ಆಶ್ರಮದಲ್ಲಿನೂ ವ್ಯತ್ಯಾಸಗಳು ಹೇಳ್ತಾ ಬರ್ತಾರೆ. ಎಷ್ಟು ತನಕ, ಒಂದು 12 ವರ್ಷ ಸಾವಿತ್ರ ಅಂತ ಹೇಳ್ತಾರೆ. ಅದಕ್ಕೆ 12 ವರ್ಷ ಒಂದು ಸ್ವಶಾಖ ಅಧ್ಯಯನ ಫಿನಿಶ್ ಆಗ್ಲಕ್ಕೆ 12 ವರ್ಷ ಆಗತ್ತಂತ ಆ ಕಾಲದಲ್ಲಿ ಹೇಳ್ತಾ ಇದ್ರು. ಇವಾಗ ಟೋಟಲ್ ಲರ್ನಿಂಗ್ 12 ಇಯರ್ಸ್ ಅಂತ ಹೇಳ್ತಾರೆ. ಈ 12 ಇಯರ್ಸ್ ಮದುವೆ ಮಾಡ್ಕೊಳ್ಳದೆ ಅಂದ್ರೆ ಮನಸ್ಸನ್ನ ಭಗವಂತನನ್ನೇ ನಿಲ್ಲಿಸಿ ಆ ರಾತ್ರಿ ಹಗಲು ಆ ಗುರುಸೇವೆ ಮಾಡಿ ಪಾಠ ಕಲಿಯೋದು, ಇದು ಒಂದು ಸಾವಿತ್ರ ಅಂತ ಹೇಳ್ತಾರೆ. ಇನ್ನೊಂದು ಬ್ರಹ್ಮಚರ್ಯ ಅಂತ ಅಲ್ಲಿ ಹೇಳೋದು ಇನ್ನೊಂದು, ಅದು ಹೇಗೆ ಅಂದ್ರೆ ಟಿಲ್ ಯು ಗೆಟ್ ಮ್ಯಾರಿಡ್, ನಾಟ್ ಜಸ್ಟ್ 12 ಇಯರ್ಸ್, ಟಿಲ್ ಯು ಗೆಟ್ ಮ್ಯಾರಿಡ್. ಆ ಕಂಟಿನ್ಯೂಸ್ ಆಗಿ ಹೀಗೆ ದೇವರ ಬಗ್ಗೆ ಚಿಂತನೆ, ದೇವರದೇ ಮಾಡೋದು, ಗುರುಸೇವೆ ಮತ್ತು ದೇವರ ಚಿಂತನೆಯಲ್ಲೇ ಇರೋದು, ಅದು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಆಮೇಲೆ ಮದುವೆ ಆದವರಿಗೆ ಹೇಗಾಗತ್ತೆ ಇದು ಅಂದ್ರೆ, ಆವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಬ್ರಹ್ಮಚರ್ಯ ಅಂಬೋದು ಎಲ್ಲರೂ ಪಾಲನೆ ಮಾಡ್ಬೇಕು ಅಂದ್ರೆ ನಿಯತವಾಗಿ ದೇವರು ಏನ್ ಕೊಟ್ಟಿದ್ದ ನಿನ್ನ ಆಶ್ರಮ, ಆ ಗೃಹಸ್ಥಾಶ್ರಮ ಆದ್ರೆ ಆ ಗೃಹಸ್ಥಾಶ್ರಮದಲ್ಲಿ ಯು ಶುಡ್ ಬಿ ವೆಡ್ಡೆಡ್ ಟು ಯುವರ್ ವೈಫ್, ಆ ಹೆಂಡತಿಯಲ್ಲೇ ಇರಬೇಕು. ಪರಸ್ತ್ರೀಯರನ್ನ ಮನಸ್ಸಿನಿಂದ ಚಿಂತನೆ ಮಾಡದೆ ಇರೋದು ಒಂದು, ಅದು ಮಾತ್ರ ಸಾಲದು. ಭಗವಂತನಲ್ಲಿ ಬ್ರಹ್ಮಣೀಚರ್ಯ, ಭಗವಂತನಲ್ಲಿ ಮನಸ್ಸಿಟ್ಟು ಅವಾಗ ಹೆಂಡತಿಯ ಜೊತೆಯಲ್ಲಿ ಇರೋವಾಗ ಭಗವಂತ ನನ್ನ ಸಾಧನೆಗೆ ಕೊಟ್ಟದು ಭಗವಂತ ಅನ್ನೋದು ನನ್ನದು ಅಂತ, ನನ್ನ ಹೆಂಡತಿ ನನ್ನ ಗಂಡ ಅಂತ ಭಗವಂತ ನಮ್ಮ ಸಾಧನೆಗೆ ಕೊಟ್ಟದ್ದು, ಇದು ಕೊಟ್ಟವರು ನಮ್ಮ ನೆಂಟರು ಇವರೆಲ್ಲ ದೇವರು ಕೊಟ್ಟದ್ದು ಅಂತ ಈ ಬ್ರಹ್ಮನಲ್ಲಿ ಮನಸ್ಸಿಟ್ಟು ಮಾಡುವಂತದ್ದು ಅದು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ಏನ್ ಹೇಳ್ತಾರೆ, ಇಲ್ಲಿ ಬ್ರಹ್ಮಚರ್ಯ ಅಂಬೋದಕ್ಕೆ ಬೇರೆ ಅರ್ಥ ಹೇಳ್ತಾರೆ. ಬ್ರಹ್ಮಚರ್ಯ ಅಂಬೋದಕ್ಕೆ ನಾವು ಮಾಡುವಂತ ಪ್ರತಿಕ್ರಿಯೆ ಹೇಗೆ, ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ಅಂತ ಭಕ್ತಿಯಲ್ಲಿ ಹೇಳಿದ್ದಾರೋ ಹಾಗೇನೆ ಇಲ್ಲಿನೇ ಹೇಳ್ತಾರ, ನಾವು ಮಾಡುವಂತಹ ಪ್ರತಿ ಕರ್ಮದಲ್ಲಿ ನಾವು ವಾಕ್ಯನಿಂದ ಮಾಡುವಾಗ ಆ ಕರ್ಮದಲ್ಲಿ ಬ್ರಹ್ಮನ ಬಗ್ಗೆನೇ ಇರಬೇಕು. ಆಮೇಲೆ ನಮ್ಮ ಸ್ಮರಣ, ನಾವು ಚಿಂತನೆ ಮಾಡೋ ವಿಷಯ ಭಗವಂತನ ಬಗ್ಗೆನೇ ಇರಬೇಕು. ಕೀರ್ತನೆ ಮಾಡುವಾಗ, ಹಾಡುಗಳನ್ನ ಹೇಳುವಾಗ ಭಗವಂತನ ದಾಸರ್ಭದಲ್ಲೇ ಹೇಳೋ ಭಗವಂತನನ್ನ ಬಗ್ಗೆನೇ ಹೇಳ್ಬೇಕು, ಭಗವಂತನ ಮನಸ್ಸಿಡಬೇಕು. ಸಂಕಲ್ಪ ಮಾಡುವಾಗ, ಆಮೇಲೆ ಗುಹ್ಯ ಇಲ್ಲಿ ಹೇಳುವಾಗ ಭಗವಂತನಲ್ಲಿ ಮನಸ್ಸು ಇಡಬೇಕು ಎಂಬುದಕ್ಕೆ ಪೂರ್ವ ಭಾಗವಾಗಿ ಬ್ರಹ್ಮಚರ್ಯ ಅಂತ ಹೇಳುವಾಗ ಕಾಮನ್ ಮೀನಿಂಗ್ ನಾವು ಕೊಡ್ತೀವಲ್ಲ, ಇನ್ನೊಬ್ಬ ಯು ಶುಡ್ ನಾಟ್ ಗೋ ಆಫ್ಟರ್ ಅನದರ್ ವುಮನ್ ಅಂತ ಹೇಗೆ ಹೇಳ್ತೀವೋ ಹಾಗೇನೆ ಮನಸ್ಸಿನಿಂದಲೂ ಆ ನಮ್ಮ ಮನಸ್ಸು, ನಮ್ಮ ಮಾತು, ಸೊ ಒಂದು ದೇಹದಿಂದ ಮಾತ್ರ ಅಲ್ಲ, ನಮ್ಮ ಮನಸ್ಸಿನಿಂದಲೂ, ಕಣ್ಣಿನಿಂದಲೂ, ಆ ಕಿವಿ ಇನ್ನೊಬ್ಬರದ ಬಗ್ಗೆ ಕೇಳೋದು, ಹಾಡಿ ಕೇಳೋದು, ಆ ಇನ್ನೊಬ್ರು ರುಚಿಯಾಗಿ ಏನಾದ್ರು ವಿಷಯಗಳು ಇರಬಹುದು, ಗುಹ್ಯ ಮಾತುಗಳು ಇರಬಹುದು, ಬಾಯಿಯಿಂದ ಹೇಳೋದು, ಸೊ ಈ ರೀತಿಯಿಂದಲೂ ಬ್ರಹ್ಮಚರ್ಯ ಅಂದ್ರೆ ಇನ್ನೊಬ್ರು ಇನ್ನೊಂದು ಹೆಣ್ಣು ಗಂಟು ಹತ್ರ ಮನಸ್ಸು ಹೋಗದಂತೆ, ಇಂದ್ರಿಯ ಮನಸ್ಸು ಮಾತ್ರ ಇಲ್ಲ, ಎಲ್ಲಾ ಇಂದ್ರಿಯಗಳು ಹೋಗದಂತೆ ಇರಬೇಕು. ಮತ್ತು ಅದು ಆದ ಮೇಲೆ ನೆಕ್ಸ್ಟ್ ಭಗವಂತನಲ್ಲಿ ಇಡಬೇಕು. ನಮ್ಮ ನಮ್ಮದೇ ರಿಲೇಟಿವ್ಸ್ ಯಾರು ಇದನ್ನು ದೇವರು ಕೊಟ್ಟದ್ದು ಅಂಬೋ ಚಿಂತನೆಯಿಂದ ಅದನ್ನ ನಾವು ಬಳಸಬೇಕು ಅಂತ, ಇದಕ್ಕೆ ನಾವು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಕರ್ಮದಲ್ಲಿ, ಮನಸ್ಸಲ್ಲಿ, ವಾಕ್ನಲ್ಲಿ, ಸರ್ವತ್ರ ಸರ್ವದಾ ಅಂತ, ಸರ್ವತ್ರ ಸರ್ವದಾ ಅವರ್ ದಟ್ ಈಸ್ ಅವರ್ ಗೋಲ್ ಆಗಿರಬೇಕು ಅಂತ ಹೇಳ್ತಾರೆ. ಕೀರ್ತನಂ, ಸಂಕಲ್ಪಂ, ಗುಹ್ಯ ಭಾಷಣಂ, ಎಲ್ಲಾ ಕಡೆನು ಇನ್ನೊಬ್ರು ಹತ್ರ ಮನಸ್ಸು ಓಡದೆ ಬ್ರಹ್ಮಚರ್ಯ, ಆ ವಿಷಯದಲ್ಲಿ ಬ್ರಹ್ಮಚರ್ಯ ಇರಬೇಕು, ಕಂಪ್ಲೀಟ್ ಆಗಿರಬೇಕು ಎಂಬುದನ್ನ ಇಲ್ಲಿ ಹೇಳ್ತಾರೆ. ಬ್ರಹ್ಮಚರ್ಯ ಆದ ಮೇಲೆ ನೆಕ್ಸ್ಟ್ ಬರೋದು ಅಹಿಂಸಾ ಅಂತ ಬರುತ್ತೆ. ಅಹಿಂಸಾ ನಮ್ಗೆ ಪ್ರಸಿದ್ಧ ಅರ್ಥ ಗೊತ್ತು, ಯಾರನ್ನ ಹಿಂಸೆ ಮಾಡಬಾರದು ಮನಸ್ಸಿನಿಂದ, ವಾಕನಿಂದ, ಕರ್ಮದಿಂದ ಯಾರನ್ನ ಹಿಂಸೆ ಮಾಡಬಾರದು ಅಂತ ಒಂದು ಇದೆ. ಇನ್ನೊಂದು ಇಲ್ಲಿ ಹೇಳಿರುವಂತ ಅರ್ಥ ಬಂದು ಹೇಗಿದೆ ಅಂದ್ರೆ ಅಹಿಂಸಾ ಅಂತ ಹೇಳ್ತಾರೆ. ಅಹಿಂಸಾ ಅಂದ್ರೆ ಹಿಂಸೆ ಮಾಡೋ, ನಮಗೆ ಹಿಂಸೆ ಕೊಡುವಂತದ್ದು ಯಾವುದು ಅಂತ ಚಿಂತನೆ ಮಾಡ್ತಾರೆ. ನಮಗೆ ಯಾವುದು ಹಿಂಸೆ ಕೊಡತ್ತೆ, ಈ ಜೀವಕ್ಕೆ ಹಿಂಸೆ ಕೊಡೋದು ಯಾವುದು ಅಂದ್ರೆ ಎಲ್ಲ ಅಜ್ಞಾನದಿಂದ ಬರುವಂತದ್ದೇ ಹಿಂಸೆ. ಏನು ಫಸ್ಟ್? ಕಾಮ, ಒಂದು ವಸ್ತು ಮೇಲೆ ಕಾಮ. ಫಸ್ಟ್ ಸರತಾ ಮನಸ್ಸು ಸಂಗಮ್ ಹೇಳಿದ್ರೆ ಅದನ್ನೇ ಇಲ್ಲೇನು ಹೇಳ್ತಾರೆ. ಕಾಮ ಬರುತ್ತೆ, ಕಾಮ ಯಾಕೆ ಬರುತ್ತೆ? ಆ ವಸ್ತು ಮೇಲೆ ಕಾಮ ಬರುತ್ತೆ. ಎಲ್ಲ ವಸ್ತುಗಳು ಅನಿತ್ಯ, ವಸ್ತು ಸುಖ ಕೊಡೋದಿಲ್ಲ, ಭಗವಂತನೇ ಕೊಡ್ತಾನೆ. ಇದು ಗೊತ್ತಿಲ್ಲ, ಇದು ಅಜ್ಞಾನ. ಅಜ್ಞಾನ ಆ ಒಂದು ಮೋಹ, ಅದಕ್ಕೆ ಅಜ್ಞಾನ. ಅದು ವಸ್ತು ಕೊಡುತ್ತೆ ಅಂತ ತಪ್ಪಾದ ತಿಳುವಳಿಕೆ ಇದೆ. ಸೊ ಇದು ಮೋಹ ಮತ್ತು ಅಜ್ಞಾನ ಇದೆ. ಸೊ ಆ ಅಜ್ಞಾನದಿಂದ ಈ ಮೋಹ ಜಾಸ್ತಿ ಆಗ್ತಾನೆ ಬರತ್ತಂತೆ. ಸೊ ಇದು ಒಂದು ಹಿಂಸೆಯನ್ನ ಕೊಡತ್ತೆ. ಮೂರದಕ್ಕೆ ಹೇಳ್ತಾರೆ, ತ್ರಿವಿಧಂ ನರಕಸ್ಯ ಇದಂ ದ್ವಾರ. ಮೂರು ದ್ವಾರಗಳು ನರಕಕ್ಕೆ ಹೋಗ್ಬೇಕಂದ್ರೆ ಮೂರು ದ್ವಾರಗಳು ಅಂತ ಹೇಳ್ತಾರೆ. ಕೃಷ್ಣನೇ ಹೇಳ್ತಾನೆ ಗೀತೆಯಲ್ಲಿ. ಏನು ಮೂರು ದ್ವಾರಗಳು ಅಂದ್ರೆ ಅದಕ್ಕೆ ಹೇಳ್ತಾನೆ ಕಾಮ, ಕ್ರೋಧ, ಲೋಭ ಅಂಬೋ ಮೂರು ದ್ವಾರಗಳು ಅಂತ ಹೇಳ್ತಾರೆ. ಇಲ್ಲಿ ಬಂದು ಅಹಿಂಸಾ ಅಂತ ಹೇಳುವಾಗ ಇದು ಅರಿಷಡ್ ವರ್ಗಗಳು ಇರುತ್ತೆ ಅಲ್ಲ, ಅಂದ್ರೆ ಕಾಮದಿಂದ ಬರೋದು ಮೋಹ. ಕಾಮ ಈಸ್ ಡ್ಯೂ ಟು ಅಜ್ಞಾನ. ಈ ವಸ್ತು ನನಗೆ ಸುಖವನ್ನ ಕೊಡತ್ತೆ, ಸೊ ಇದು ನನಗೆ ಬೇಕು. ವಸ್ತು ಕೊಡಲ್ಲ ಆಕ್ಚುಲಿ. ಸೊ ಈ ಒಂದು ಮೋಹಕ್ಕೆ ಕಾರಣ ಆಗುತ್ತೆ ಈ ಕಾಮದಿಂದ. ಆ ಮೋಹ ತಪ್ಪಾದ ತಿಳುವಳಿಕೆ ಬರುತ್ತೆ. ಆಮೇಲೆ ಅದು ಕ್ರೋಧ, ಅದು ಸಿಕ್ಕದೇ ಇದ್ರೆ ನಮ್ಗೆ ಕ್ರೋಧ ಬರುತ್ತೆ. ಕ್ರೋಧದಿಂದ ಏನು ಬರುತ್ತೆ ಅಂದ್ರೆ ಮದ ಬರುತ್ತಂತ. ಮತ್ತು ಈ ಕಾಮ ಸಿಕ್ಕಿದಾಗ ನಮ್ಗೆ ಬರೋದು ಲೋಭ ಬರುತ್ತೆ. ಲೋಭದಿಂದ ಬರೋದು ಮಾತ್ಸರ್ಯ. ಮಾತ್ಸರ ಅಂದ್ರೆ ಏನು ಅಂದ್ರೆ ಮದ್ವಶೋ ನ ಅಯಂ ಇತಿ ಮಾತ್ಸರ ಅಂತ ಹೇಳ. ನನ್ನ ವಶದಲ್ಲಿ ಇಲ್ಲ ಇದು, ಆದ ಕಾರಣದಿಂದ ನನ್ನ ವಶಕ್ಕೆ ಇದನ್ನ ಮಾಡ್ಕೋಬೇಕು ಅಂತ ಅದ ಮೇಲೆ ಒಂದು ಆಕ್ರಮಣ, ಆ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಹೇಳ್ತಾರೆ, ಆ ತರ ಬರೋದು ಲೋಭದಿಂದ. ಅದು ಬರ್ತದೆ, ಇನ್ನೊಬ್ರು ಕೈಲಿ ಇರಬಾರದು, ಅದು ನನ್ನ ಕೈಗೆ ಬರಬೇಕು, ಅದು ಸಹನೆ ಮಾಡಕ್ ಆಗಲ್ಲ. ದೆನ್ ಯು ಶೋ ಇನ್ ಫಿಸಿಕಲಿ ಯು ಅಟ್ಯಾಕ್ ಡೆಸ್ಟ್ರಾಯ್ ಸಂಬಡಿ, ಅದು ಬರೋದು ಕ್ರೋಧ ಅಂಬೋದು ಮನಸ್ಸು ಲೆವೆಲ್ ಇದ್ರೆ. ಲೋಭದಿಂದ ಬರುವಂತಹ ಮಾತ್ಸರ ಇದೆಲ್ಲ ಇಟ್ ಟೇಕ್ಸ್ ಫಾರ್ಮ್ ಆಫ್ ಆಕ್ಷನ್ಗೆ ಆಗತ್ತೆ. ಸೊ ಇದು ಎಲ್ಲವೂ ಬರೋದು. ಸೊ ಇದು ಎಲ್ಲವೂ ನಮಗೆ ಹಿಂಸೆ ಕೊಡತ್ತೆ. ಯಾತಕ್ಕೆ ಅಂದ್ರೆ ಇದು ಯಾರು ಮಾಡ್ತಾರೋ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದು ಆರು ನಾವು ಮಾಡಿದ್ರೆ ಅದರಿಂದ ಯಾರಿಗೆ ಕಷ್ಟ ಆಗತ್ತೆ? ಈ ಜೀವಕ್ಕೇನೆ ಕಷ್ಟ ಆಗತ್ತೆ. ತಿರ್ಗಾ ತಿರ್ಗಾ ಈ ಮಾಡಿದ ಕೆಟ್ಟ ಕೆಲಸದಿಂದ ತಿರ್ಗಾ ಒಂದು ಪಾಪ ಕೆಲಸದಿಂದ ಪಾಪನೇ ಬರುತ್ತೆ, ನರಕ ಬರುತ್ತೆ, ಪಾಪ ಬರುತ್ತೆ, ತಿರ್ಗಾ ತಿರ್ಗಾ ಸಂಸಾರಗಳು ಬರುತ್ತೆ. ಸೊ ಇದು ಎಲ್ಲವೂ ಈ ಜೀವಕ್ಕೆ, ಒಂದು ಸಾತ್ವಿಕ ಜೀವಕ್ಕೆ ಇದು ಎಲ್ಲವೂ ಪೀಡೆ ಕೊಡ್ತಾ ಬರುತ್ತೆ, ಹಿಂಸಾ. ಸೊ ಈ ಹಿಂಸೆ ಕೊಡುವಂತದನ್ನ ದೂರ ಮಾಡಬೇಕು ಅಂತ, ಈ ಕಾಮವನ್ನ ದೂರ ಮಾಡಬೇಕು ಅಂತ. ಅಹಿಂಸಾ ಅಂದ್ರೆ ಅದಕ್ಕೆ ಹೇಳ್ತಾ ಇರ್ತಾರೆ. ಸೊ ಅಹಿಂಸಾ ಅಂಬುದು ಅರಿಷಡ್ ವರ್ಗಗಳನ್ನ ಅರಿಷಡ್ ವರ್ಗದಿಂದ ದೂರ ಇರೋದು, ಕಾಮ ಕ್ರೋಧ. ಅಲ್ಲಿ ಕಾಮವನ್ನ ಮಾತ್ರ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಕಾಮದಿಂದ ಬರುವಂತಹ ಮರಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಇದು ಆರನ್ನು ಇಲ್ಲಿ ಕಾಮದಿಂದ ಆಗುವಂತ ಎಲ್ಲವನ್ನೂ ಹೇಳಿದ್ದಾರೆ. ಸೊ ಇದು ಒಂದು ಅಹಿಂಸಾ ಅಂತ ಬರ್ತದೆ, ಇದು ಹಿಂಸೆಯನ್ನ ಕೊಡುವಂಥದ್ದು. ಸೊ ನಾವು ದೇವರ ಈ ಒಂದು ಅಹಿಂಸಾ, ಈ ಧರ್ಮವನ್ನ ದೇವರು ಇಲ್ಲಿ ಇದ್ದು ಅಹಿಂಸಾ ಎಂಬ ರೂಪದಿಂದ ಇದ್ದು ಅವನೇ ಇದನ್ನ ನಿರ್ಮೂಲ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಿಂಸಾ ಆದ ಮೇಲೆ ನೆಕ್ಸ್ಟ್ ಬರೋದು ಸಮತ್ವಂ ಅಂತ ಬರುತ್ತೆ. ಈ ಸಮತ್ವಂ ನಾವು ವೆನ್ಸ್ಡೇ ನೋಡೋಣ. ಕೃಷ್ಣ ಅರ್ಪಣಮಸ್ತು.